ಅದು ತಪ್ಪಲ್ಲ, ಅವ್ರು ಏನ್ ತಪ್ಪಾಡಿ ಜೋರ್ ಮಾಡಿದ್ ತಪ್ಪಾಯ್ತು. ಸುಮ್ನೆ ಟಿಕೆಟ್ ಕೊಡೋದಿಲ್ಲ ಅನ್ನೋದು ಬಿಟ್ಟು ಬಿಟ್ಟು ಬಾಯಿ ಬಂದ ಬೈದ್ಬಿಟ್ಟೆ ಅಂದ್ರೆ ಅಷ್ಟೇ ಹತ್ರ ಇದ್ದೀರಿ ಕೊಡೋದಿಲ್ಲ ಅಂಬೋದು, ಇಟ್ಕೊಳ್ಳಿದ್ದೀರಿ ಕೊಡೋದಿಲ್ಲ ಅಂಬೋದು, ಕಪ್ಪಿದ್ದೀರಿ ಕೊಡೋದಿಲ್ಲ ಅಂಬೋದು, ಇವೆಲ್ಲ ತಲೆಯಟ್ಟಿ ಮಾಡಬಾರ್ದು. ಸೀಟ್ ಇಲ್ಲ ಕೊಡೋದಿಲ್ಲ ಅದು ಬೇರೆ ಮಾತು. ಅಮುಕ್ತರು ಹೋಗಬಾರದು ಮೂದೈತಲ್ಲಿ ಬಿಟ್ಟು. ನೀವು ದಶಾರ್ಧ ವಯಸ್ಸಹ ಅಂತ ಹೇಳಿದ್ದ, 5 ವರ್ಷದ ಹುಡುಗರು ನಿಮಗೆ ನಿಮಗೇನು ದೇವರ ದರ್ಶನ ಅಂತಂದ್ರಂತೆ ಆಗ ಶಾಪ ಕೊಡ್ತಾರೆ. ಅನೇಕರಿಗೆ ಗೊತ್ತಿಲ್ಲ, ಒಳ ಬಿಡದೆ ಹೋಗಿದ್ದೇನೂ ತಪ್ಪಲ್ಲ, ಆದರೆ ವಾಯುದೇವರು ಒಳ ಬಿಡಬಿಲ್ಲ ಅಂತ ಹೇಳಬಾರ್ದು. ಇದು ವಿಶೇಷ. ಸನಕಾದಿಗಳು ಹೇಳಿದ್ದು ಸರಿ, ವಾಯುದೇವರು ಹೇಳಬಾರದು. ಪರಮಾತ್ಮ ರಾಮ ಹನುಮಂತೇವರು ವರ ಕೊಡ್ತಾನೆ, ಎಲ್ಲಿ ಬೇಕಾದ್ರೂ ಬರಬಹುದು ಹನುಮಂತನೇ ಅಂತ ಹೇಳಿಬಿಡ್ತಾರೆ. ಮುಕ್ತ ಸ್ಥಾನಕ್ಕೆ ಬೇಕಾದ್ರೆ ಬರಬಹುದು. ಇದು ಹನುಮಂತೇವರು ಕೊಟ್ಟ ಸ್ಪೆಷಲ್ ವರ. ಇದು ಜಗತ್ತಲ್ಲಿ ಯಾರಿಗೂ ಅಂತ ಒಂದು ಅನುಗ್ರಹ ಪರಮಾತ್ಮ ಮಾಡಿಲ್ಲ, ಹನುಮಂತೇವರಿಗೆ ಮಾತ್ರ ಮಾಡಿರೋದು. ಎಲ್ಲಿ ಬೇಕಾದ್ರೂ ಬರಬಹುದು, ಯಾವಾಗ ಬೇಕಾದ್ರೂ ಬರಬಹುದು. ವಾಯುದೇವರಿಗೆ ಅಡ್ಡಿ ಆತಂಕಗಳೇ ಇಲ್ಲ. ಇದನ್ನ ಕೊಟ್ಟಾಗಿದೆ ಅಂತ ಹೊತ್ತಿನ ಅಡ್ಡಿ ಮಾಡಿದ್ರೆ ಅದು ಕಥೆಗೂ ನಡೆದಿಲ್ಲ ಅಂತ ಹೇಳಬಾರ್ದು. ದ್ವಾಪರಯುಗದ ಕಥೆ ಇದು, ಹನುಮಂತ ಕಥೆ ದ್ವೇತಾಯುಗದೊಳಗೆ ನಡೆದೋಗಿದೆ ಈಗಾಗಲೇ. ಅಂದಮೇಲೆ ಸುಮ್ಮನೆ ಒಳಗೆ ಬಿಡ್ಬೇಕೋ ಬೇಡವೋ? ಇದು ತಪ್ಪು ಮಾಡ್ತಾ ಇದ್ದಾನೆ. ಉಳಿದವರು ಮಾಡಿದರೆ ಆ ಸ್ಥಾನದ ಮಹತ್ವ ಅಂತ ಅರ್ಥ. ಆದರೆ ಆ ದೇವತೆಗಳು ಮಾಡಿದಾಗ ಪ್ರಾರಬ್ಧ ಕರ್ಮ ಅಂತ ಹೇಳಬೇಕು. ನಾವು ನಮಗೆ ಹೇಳೋ ರೀತಿ ಅವ್ರು ಹೇಳಬಾರದು. ಅವ್ರ ದೇವತೆಗಳಿಗೆ ಏನೇ ಒಂದು ಅನ್ಯಾಯನ ಅವ್ರು ಮಾಡಿದ್ರು ಕೂಡ, ತಪ್ಪನ್ನು ಅವ್ರು ಮಾಡಿದ್ರು ಕೂಡ ಪ್ರಾರಬ್ಧವಶಾತ್ ಅಂತ ಉತ್ತರ ಕೊಡಬೇಕು. ನಾವು ನಮಗೆ ಪ್ರಾರಬ್ಧ ಅನ್ಕೊಬಿಡ್ತೇವೆ, ಬುದ್ಧಿವಂತರು ನಾವು. ನಮಗೆ ಪ್ರಾರಬ್ಧ, ನಮಗೆ ಪ್ರಾರಬ್ಧ ಅಂತ ಹೇಳ್ಕೋಬಾರದು. ನಮಗೆ ಪ್ರಾರಬ್ಧ ಬರೋದು ಯಾವಾಗ ಗೊತ್ತೇನು? ಅಪರೋಕ್ಷ ಜ್ಞಾನ ಆದಮೇಲೆ. ಅಪರೋಕ್ಷ ಜ್ಞಾನ ಆದಮೇಲೆ ಸಂಚಿತ, ಆಗಾಮಿ ಪ್ರಾರಬ್ಧ ಅಂತ ಹೆಸರು. ಇವತ್ತು ಪೆನ್ಷನ್ ಅಂದ್ರೆ ರಿಟೈರ್ ಆಗಿದ್ದಾನೆ ಅಂತ ಅರ್ಥ. 20-30 ವರ್ಷದ ಪೆನ್ಷನ್ ಬರ್ತದೆ ಅಂತ ಕೇಳಿದ್ರೆ ಪೆನ್ಷನ್ ಬರೋ ಚಾನ್ಸೇ ಇಲ್ಲ ಅವನಿಗೀಗ. ಪೆನ್ಷನ್ ಅನ್ನೋ ಪದ ರಿಟೈರ್ಮೆಂಟ್ಗೆ ಹೇಗೆ ಮಾತ್ರ ಉಪಯೋಗಿಸ್ತಾರೋ ಹಾಗೆ ಪ್ರಾರಬ್ಧ ಬಂದ್ರೆ ಅಪರೋಕ್ಷ ಜ್ಞಾನ ಮಾತ್ರ ಉಪಯೋಗಿಸ್ಬೇಕು. ನಾವು ಪ್ರಾರಬ್ಧ ಕರ್ಮ ಅಂತ ಉಪಯೋಗಿಸ್ಬಿಡ್ತೀವಲ್ಲ, ಇಂಡೈರೆಕ್ಟ್ಲಿ ಅಪರೋಕ್ಷ ಜ್ಞಾನಗಳಂತ ಕರ್ಕೊಂಡಾಗ್ತದೆ ಸಮಯದೊಳಗೆ. ಆ ಹಕ್ಕು ನಮಗಿಲ್ಲ. ಅದನ್ನ ಬಹಳ ಎಚ್ಚರಿಕೆ. ಪ್ರಾಚೀನ ಕರ್ಮ ಅಂತ ಕರಿಬೇಕು. ಪಾಸ್ಟ್ ಡೀಡ್ ಅಷ್ಟೇನೆ. ಪಾಸ್ಟ್ ಡೀಡ್ ಬೇರೆ, ಪ್ರಾರಬ್ಧ ಕರ್ಮ ಬೇರೆ, ಅರಿಯರ್ಸ್ ಬೇರೆ, ಪೆನ್ಷನ್ ಬೇರೆ, ಪೆನ್ಷನ್ ಅರಿಯರ್ಸ್ ಬೇರೆ, ಅದು ಬೇರೆ. ಮತ್ತೆ ಜೊತೆಗೆ ಈ ಏರಿಯರ್ ಸರ್ವಿಸ್ ಅರಿಯರ್ಸ್ ಬೇರೆ, ಪೆನ್ಷನ್ ಅರಿಯರ್ಸ್ ಇದ್ದಾಗ ಕೆಲವು ಬರ್ತಿರಬಹುದು. ಅದನ್ನ ಅರ್ಥ ಮಾಡಿಕೊಳ್ಳದೆ ಹೋದ್ರೆ ತಪ್ಪಾಗ್ತದೆ. ಶೇಷದೇವರಿಗೆ ಪ್ರಾರಬ್ಧವಶಾತ್ ದೊಡ್ಡ ಅಜ್ಞಾನ ಬಂದಿದೆ, ನಾನು ಒಳಗೆ ಬಿಡೋದಿಲ್ಲ, ಏನ್ ಮಾಡಿದ್ರೆ ಬಿಡೋದಿಲ್ಲ, ನಾನು ಹೋಗಬೇಕು. ಆಗ ಶೇಷದೇವರು ಸುಬ್ರೆ ಮಾತಾಡೋದು ಬಿಟ್ಟು, ನಾನು ಯಾರು ಗೊತ್ತಾ, ವಿಷ್ಣು ಭಕ್ತವು ನಮತ್ಸಮ ಕ್ಲೇಮ್ ಮಾಡಿದ್ರು. ವಿಷ್ಣು ಭಕ್ತಿಯಲ್ಲಿ ನನ್ನ ಸಮಾನನೇ ಇಲ್ಲ, ಇರಲ್ಲವೆಂಟ ಅದು ಅಸಂಗತಿ. ಅದು ಒಳಗೆ ಬಿಡಬೇಕು ಬಿಡಬೇಕು ಅಂದ್ರೆ ಎಷ್ಟೆಲ್ಲ ಮಕ್ಕಳಿದ್ದಾರೆ ಗೊತ್ತಾ ಅಂತ ಕೇಳಿದ್ರೆ, ಏನ್ ಸಂಬಂಧ ಅದು ಒಂದು, ನನ್ನ ಪೋಸ್ಟ್ ಎಂತದ್ದು ಗೊತ್ತಾ ಅಂತ ಕೇಳಿದ್ರೆ ಅಪ್ರಸಕ್ತ ಮಾತಾಡ್ತಾರೆ. ಇದೊಂದು ದೋಷ, ಇದು ವಾದದೊಳಗೆ ದೊಡ್ಡ ದೋಷ. ಸಂವಾದ, ಅನುಕ್ತಿ, ಈ ವಿರೋಧ, ಅಸಂಗತಿ, ನ್ಯೂನ, ಅಧಿಕ ಅಂತೇಳಿ 6 ದೋಷಗಳು ಅಂತ ಕರೀತಾರೆ ಕಥಾಲಯದಲ್ಲಿ. ದೋಷಗಳು ದೊಡ್ಡ ತಪ್ಪು ಮಾಡಿದ್ರು. ವಾಯುದೇವರು ಹೇಳ್ತಾರೆ, ಶೇಷ ಅದೆಲ್ಲ ಪ್ರಸಕ್ತಿ ಅಲ್ಲ, ನಾನು ಒಳಗೆ ಹೋಗಬೇಕು, ಬಿಟ್ಟುಬಿಡು, ಕೆಲಸ ಮುಖ್ಯವಾಗಿದೆ. ವಾಯುದೇವರು ಎಷ್ಟು ದೊಡ್ಡವರು ಗೊತ್ತೇನು? ದಬ್ಕೊಂಡು ಹೋದ್ರೆ ಮೂದೋಯ್ತು, ಅವ್ರನ್ನ ಕೇಳಬೇಕಾಗಿಲ್ಲ. ತಳ್ಕೊಂಡು ಹೋದ್ರೆ ಆಗೋಯ್ತು, ಅವ್ರಿಗೆ ಅಡ್ಡಿ ಮಾಡೋರೇ ಇಲ್ಲ. ಯಾತಕ್ಕೆ? ದೇವರು ನಿಲ್ಲಿಸಿದ್ದಾರೆ ಅಂದ್ರೆ ಒಪ್ಪಿಗೆ ಕೊಡಬೇಕು. ಅವ್ರು ಕಂಡಕ್ಟರ್ ಇರಬಹುದು, ಸರ್ಕಾರ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ, ಅವ್ರು ದ್ವಾರಪಾಲಕ ಇರಬಹುದು, ಅಪಾಯಿಂಟ್ ಮಾಡಿದ್ದಾರೆ. ಈ ವಾಯುದೇವರಿಂದ ಕಲಿಬೇಕಿದ್ದಾನೆ. ಯಜ್ಞದಾಚರತೆ ಶ್ರೇಷ್ಠ ತತ್ತದೇ ವೇತರೋ ಜನ. ಇವತ್ತು ನಿಯಮಗಳನ್ನು ಅನುಸರಣೆ ಮಾಡೋದು ಅಂದ್ರೆ ಎದುರಿಗೆ ಯಾರಿದ್ದಾರೋ ಮುಖ್ಯ ಅಲ್ಲ, ಅದು ಯಾರು ಮಾಡಿದ್ದಾರೆ ನೋಡ್ಬೇಕು. ಸಂಧ್ಯಾ ವಂದನೆ ಮಾಡು, ಯಾರೋ ಹೇಳ್ತಾರೆ, ಆ ದೇವರು ಮಾಡಿದ ವಿಧಿ ಅದು. ಅರ್ಹ ಸಂಧ್ಯಾ ಮುಪಾಸೀತ, ನೀವ್ಯಾರು ಹೇಳೋದಕ್ಕೆ ಅಂತ ಕೇಳಬಾರದು, ಶಾಸ್ತ್ರದ ವಿಧಿ ಅದು. ಇದನ್ನ ಅರ್ಥ ಮಾಡಿಕೊಂಡ್ರೆ ವಿಧಿ ಬೇರೆ, ವ್ಯಕ್ತಿ ಬೇರೆ. ವ್ಯಕ್ತಿಯನ್ನ ಯಾರು ಹೇಳಿದ್ದ ನೇಮಿಸಿದ್ದಾರೆ, ಆ ನೇಮಿಸಿದ ವ್ಯಕ್ತಿಗಳನ್ನ ನೋಡ್ಕೊಂಡು ನಾವು ಮಾತಾಡಬೇಕೆ ಹೊರತು ಇವ್ರ ಮುಖ ನೋಡ್ಕೊಂಡು ಮಾತಾಡೋದಲ್ಲ. ವಾಯುದೇವರು ಭಾರಿ ದೊಡ್ಡವರು, ದೇವರು ನಿಲ್ಲಿಸಿದ ಮೇಲೆ ಮಾತು ಗೌರವ ಕೊಡಬೇಕು. ನೀವು ಬಿಡ್ತೀರೋ ಇಲ್ವೋ? ನಾನು ಬಿಡೋದಿಲ್ಲ, ಅದನ್ನ ಸಮಾನ ಯಾರೂ ಇಲ್ಲ. ಅಹಂಕಾರ ಶುರುವಾಯ್ತು. ಇಂಥ ಮಾತು ಆಡ್ತಾರ ಅಂದ್ರೆ ನಿನ್ನ ಹೇಳಿಲ್ಲ, ಅರ್ಜುನನೇ ಮಾತಾಡಿದ್ದ, ಕೃಷ್ಣ ನನಗೆ ಸಮ ಅಲ್ಲ. ಈ ಮಾತಾಡ್ತಾನೆ, ನಾಹಂ ಸಂಕರ್ಷಣೋ ಬ್ರಹ್ಮನ್ ನ ಕೃಷ್ಣ ಕಾರ್ಷ್ಣ್ಯ ದೇವವಾ ಅಹಂ ವೈ ಅರ್ಜುನೋ ನಾಮ ಗಾಂಡಿವಂ ಯಶ ವೈಧನು. ಎಂತ ಅಹಂಕಾರದ ಮಾತಾಡ್ತಾನೆ! ಇದೆಲ್ಲ ಪ್ರಾರಬ್ಧವಶ ಅದು ಬರೋ ದೋಷಗಳು. ಅಲ್ಲಿ ಕೃಷ್ಣನ ಮುಂದೆ ಮಾತಾಡಿದ್ದ, ಇಲ್ಲಿ ವಾಯುದೇವರು ಒಂದು ಮಾತಾಡ್ತಾನೆ. ನೋಡು ಶೇಷ ವಾಯು, ನಾನು ಎಷ್ಟರ ದೇವರು ನಿಮ್ಮ ಅನುಗ್ರಹ ಮಾಡಿದ್ದಾನೆ ಗೊತ್ತಾ? ನನ್ನ ಕಂಡ್ರೆ ಪಂಚಪ್ರಾಣ, ಯಾವಾಗಲೂ ಒಳಗೆ ಇರ್ತೇನೆ, ನನ್ನ ಮೇಲೆ ಮಲಗ್ತಾನೆ ಗೊತ್ತಾ? ಇದನ್ನ ದೇವರಿಗೆ ಬೇರೆ ಆಶ್ಚರ್ಯ ಗತಿ ಇಲ್ಲ, ನಾನು ಇಲ್ದವರು ಇದ್ದೇನೆ ಇಲ್ಲ ದೇವರಿಗೆ ಅನ್ನೋಷ್ಟು ಮಟ್ಟಿಗೆ ಒಂದು ಅಹಂಕಾರದ ಮಾತಾಯ್ತು. ನನ್ನ ಮೇಲೆ ಮಲಗ್ತಾನೆ ದೇವರು, ಎಷ್ಟತ್ರ ಇದ್ದೇವೆ ಗೊತ್ತಾ ಅಂತ ಕೇಳಿದ್ರು. ಆಗ ವಾಯುದೇವರು ಮಾತಾಡ್ತಾರೆ. ವಾಯುದೇವರು ಮಾತು ಅಂದ್ರೆ ಆಚಾರ್ಯರ ಶಾಸ್ತ್ರದ ಆನಂದ ತೀರ್ಥ ಅಂತಾನೆ ಹೆಸರು. ಶೇಷ ನೀನು ಮಾತಾಡಿದ್ದೆ ಅಂತ ಉತ್ತರ ಕೊಡ್ಬೇಕು ನನಗೆ ಅಷ್ಟೇ. ನಿನ್ನ ಉತ್ತರ ಏನೀಗ? ತುಂಬಾ ಹತ್ರ ಇದ್ದೇನೆ, ಅದು ಭಾರಿ ದೊಡ್ಡವನು ಅಂತ ಹೇಳ್ತೀಯಲ್ಲ, ಆ ವಾದ ಸರಿಯಲ್ಲ ಅಂತ ಹೇಳಿದ್ದ. ಹತ್ರ ಇದ್ದ ಮಾತ್ರಕ್ಕೆ ದೊಡ್ಡವನಾಗಬೇಕಾಗಿಲ್ಲ. ಅದು ಹೇಗೆ? ಒಳ್ಳೆ ದೃಷ್ಟಾಂತ ಕೊಡ್ತಾರೆ ವಾಯುದೇವರು. ಬಿಡಾಲಹ ಅಂತಶ್ಚರಹ ವಾಪಿ, ಬೆಕ್ಕು ಬರೆಯೊಳಗೆಲ್ಲ ಓಡಾಡ್ತಾ ಇರುತ್ತೆ, ಕಾಲ್ ಕಾಲಿಗೆ ಅಡ್ಡಡ್ಡ ಬರ್ತಾ ಇರುತ್ತೆ, ಆದರೆ ಬಹಿಷ್ಠೇವ ಸಮೋ ನಹಿ ಅಂತ ಹೇಳುತ್ತೆ. ಆನೆ ಎಲ್ಲೋ ಲಯದಲ್ಲಿರುತ್ತೆ ಹೊರಗಡೆಗೆ, ಆನೆ ಎಲ್ಲೋ ಇರುತ್ತೆ, ಬೆಕ್ಕು ಒಳಗೊಂಡಿರ್ತಾ ಇರುತ್ತೆ. ನೋಡಿದ್ರೆ ಬೆಕ್ಕಿನ ಅಲಂಕಾರ, ಆನೆ ಮುಂದೆ ನನ್ನ ಮುಂದೆ ಆನೆ ಏನೂ ಅಲ್ಲ. ಅದು ತುಳಿದ್ರೆ ಅಪ್ಪಚ್ಚಿ ಆಗೋಗ್ಬಿಡತ್ತೆ ಪಾಪ ಇದು. ಅಹಂಕಾರ ಮಾತ್ರ ಒಳಗೆ ಓಡಾಡ್ತೇನೆ ನಾನೀಗ, ನೀ ತಟಗಿದ್ದು ಚಿಕ್ಕಿದ್ದು ಒಳಗೆ ಬಿಟ್ಟಿದ್ದಾರೆ ಅಷ್ಟೇ. ಇದಕ್ಕೆ ಅಹಂಕಾರ ಭಾರಿ ಅಹಂಕಾರ ಹೇಳ್ತಾರೆ. ರಾಜ ಮೆರವಣಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಆನೆಯನ್ನು ಕರೆಸ್ತಾನೆ ಹೊರತು ಈ ಬೆಕ್ಕಿನ ಕುತ್ಕೊಂಡು ಹೋಗೋದ ನೆನಪಿರಲಿ ಅಂತ ಹೇಳ್ತಾನೆ. ಮೆರವಣಿಗೆ ಬೆಕ್ಕಲ್ಲ ಆನೆ ಬೇಕಾಗ್ತದೆ. ದೂರ ಇದ್ರು ಅದು ಹತ್ರ, ಇದು ಹತ್ರ ಇದ್ರು ದೂರ. ಬೆಕ್ಕನ್ನು ಓಡಿಸ್ತಾರೆ ಮೆರವಣಿಗೆ ಅದಕ್ಕೆ ಕರ್ಕೊಂಡ್ಬಂತ ಹೇಳಿದ್ದಾನೆ. ನೋಡು ಹತ್ರ ಇದ್ ಮಾತ್ರಕ್ಕೆ ದೊಡ್ಡವನ್ನು ತಿಳ್ಕೊಳಕ್ ಹೋಗ್ಬೇಡ. ಒಳ್ಳೆ ಶಾಸ್ತ್ರಾರ್ಥ ಇರ್ತಾರೆ, ಭಾರಿ ಕ್ಲೋಸ್ ರೀ ಅವರಿಗೆ ಅಂತ ಹೇಳ್ತಾರೆ. ಏನ್ ಕ್ಲೋಸು, ಪಕ್ಕದಲ್ಲಿ ಕೂತ್ರೆ ಕ್ಲೋಸೆ. ಸಿಟಿ ಬಸ್ ನಲ್ಲಿ ಹೋಗ್ಬೇಕಾದ್ರೆ ಪಕ್ಕದಲ್ಲಿ ಯಾರೋ ನಿಂತಿರ್ತಾರೆ, ಭಾರಿ ಕ್ಲೋಸ್ ಅವರೆಲ್ಲ ಕೂಡ ನಿರ್ವಹಿಸದೆ ನಿಂತಿರ್ತಾರೆ ಅಷ್ಟೇ. ಅದು ಕ್ಲೋಸ್ನೆಸ್ ಅಲ್ಲ, ಫಿಸಿಕಲ್ ನಿಯರ್ನೆಸ್ ಕೌಂಟ್ ಆಗೋದಿಲ್ಲ ಅನ್ನ ಅರ್ಥ ಮಾಡ್ಕೋಬೇಕು. ಫಿಸಿಕಲ್ ನಿಯರ್ನೆಸ್ ಇಂಪಾರ್ಟೆಂಟ್ ಅಲ್ಲ, ಮೆಂಟಲ್ ನಿಯರ್ನೆಸ್ ಗೊತ್ತಾಗಬೇಕು. ಮನಸ್ಸಿಗೆ ಹತ್ರ ಆಗೋದು ಅಷ್ಟೇ ಹೊರತು ದೇಹಕ್ಕೆ ಹತ್ರ ಆಗೋದಲ್ಲ. ಇವತ್ತು ನಾನು ವಾಯುದೇವರು ಹೇಳಿದ, ನಾನು ಮನಸ್ಸಿಗೆ ಹತ್ರ ಯಾಕೆ ಗೊತ್ತಾ? ಪ್ರಾಣಾದ್ವಾಯುರಜಾಯತ. ಪರಮಾತ್ಮನಿಗೆ ವಾಯುದೇವರು ಪಂಚ ಪ್ರಾಣ, ಅವರು ಹುಟ್ಟಿಸಿದ್ದೇ ಪ್ರಾಣದೇವರು, ಪ್ರಾಣದಿಂದ ಪರಮಾತ್ಮ. ಶ್ರೇಷ್ಠದೇವರು ನಾವು ಹುಟ್ಟಿಸಿಲ್ಲ ಪರಮಾತ್ಮ. ಅಂದಮೇಲೆ ಈ ರೀತಿಯಾದ ಹತ್ರ ಇರಬೇಕೆ ಪ್ರಯೋಜನ ಇಲ್ಲ. ನಮ್ಮಲ್ಲೇ ನೋಡಿ, ದೊಡ್ಡ ಸಮಾರಂಭ ಮನೆಯೊಳಗೆ, ಪಕ್ಕದ ಮನೆಯವರಿಗೆ ಸುದ್ದಿನೇ ಗೊತ್ತಿಲ್ಲ, ಮಗ ಎಲ್ಲೋ ಇರ್ತಾನೆ, ಹತ್ತು ಸಾವಿರ ಮೈಲ್ ದೂರ ಇರ್ತಾನೆ ಅಮೆರಿಕದೊಳಗೆ, ಅರ್ಜೆಂಟ್ ಬಾ ಅಂತ ಫೋನ್ ಮಾಡ್ತಾನೆ. ಇವರು ಎಂದ್ರೆ ಎಷ್ಟು ಹತ್ರ ಇದ್ದು ನಮ್ಮನ್ನ ಕರಿಬಾರದು, ಅವನ್ನ ಕರಿತೀರಿ ಅಂದ್ರೆ ಎಷ್ಟು ಬರ್ತಾ ಇದ್ದು ನಾವು ಬರೆದ್ರೆ ನಿಮ್ಮ ಮಗನ್ನೇ ಕರಿತೀರಿ ಹೇಳ್ಬೇಕು. ಇದಕ್ಕೆ ಮಗ ಹತ್ತಿರದವನು, ಅವನು ಅಷ್ಟು ದೂರ ಇದ್ರು ಹತ್ರ, ಇವ್ರು ಪಕ್ಕದಲ್ಲಿ ಇದ್ರು ದೂರ, ಇವ್ರ ಸುದ್ದಿನೇ ಗೊತ್ತಾಗೋದಿಲ್ಲ, ಆ ರೀತಿ ಮಾಡ್ತಾನೆ. ಸೊ ಫಿಸಿಕಲ್ ನಿಯರ್ನೆಸ್ ಅಂದ್ರೆ ಆಪ್ತತ್ವ ಅಲ್ಲ, ಅದು ಮಾನಸಿಕವಾದ ಹತ್ರ ಇರಬೇಕು. ಇದನ್ನ ಅರ್ಥ ಮಾಡಿಕೊಂಡ್ರೆ ಆಚಾರ್ಯ ಹೇಳ್ತಾರೆ, ದೇವರಿಗೆ ಅವರಷ್ಟು ಹತ್ರ ಯಾರೂ ಇಲ್ಲ. ಯಶ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತ ತಮಸ್ಸದ. ಆಚಾರ್ಯರ ಮಾತು, ದೇವರು ನನಗೆ ಅತ್ಯಂತ ಆಪ್ತ, ದೇವರಿಗೆ ನಾನು ಅತ್ಯಂತ ಆಪ್ತ. ಈ ಹನುಮಂತ ದೇವರು ಎಷ್ಟು ಆಪ್ತರೋದ ರಾಮದೇವರು ಗಾಢ ಆಲಿಂಗನ ಮಾಡ್ಕೊಂಡು ಬಿಡ್ತಾರೆ. ಆ ರೀತಿ ಲಕ್ಷ್ಮಣನ ಮಾಡ್ಕೊಳ್ಳೋದಿಲ್ಲ, ಭರತನನ್ನ ಮಾಡ್ಕೊಳ್ಳೋದಿಲ್ಲ, ಹನುಮಂತನ ಮಾಡ್ಕೊಳ್ಳುತ್ತಾರೆ. ಲಕ್ಷ್ಮಣ ಯಾರೋ ಶೇಷ, ಆತನ ಮಾಡ್ಕೊಂಡಿಲ್ಲ. ಇಲ್ಲಿ ಯಾರೋ ಅದೇ ಶೇಷ ದೇವರು. ನಾನು ಭಾರಿ ದೊಡ್ಡವನು ಅಂತ ಮಾತಾಡಿದರೆ ಒಂದು ಉತ್ತರ ಕೊಟ್ಟರು, ಇದು ಸರಿಯಲ್ಲ. ಎರಡನೇ ಉತ್ತರ, ಈಗ ಒಬ್ಬ ಅಟೆಂಡರ್ ಇರ್ತಾನೆ, ರಾಜನ ಹಾಸಿಗೆ ಹಾಸುವ ಕೆಲಸ ಅವನಿಗೆ. ಎಷ್ಟತ್ರ ದಿವಸ ಇರೋ ಹಾಸಿಗೆ ಹಾಸಿದ್ದು ಹಾಸಿದ್ದೆ, ಧೂಳು ಜಾಸ್ತಿ ಇದ್ದು ಜಾಸ್ತಿ ಇದ್ದೇನೆ. ಭಾರಿ ಕ್ಲೋಸ್ ಅವನು, ಅಂತಃಪುರದಲ್ಲೇ ಇರ್ತಾನೆ. ಪ್ರಸಂಗ ಬಂದ ಒಂದು ದೋಸ್ ಮಲಗಿದ್ರು ಮಲಗಿ ಬಿಟ್ಟನೆ, ಅಷ್ಟ ಹತ್ರ ಇರ್ತಾನೆ ಬೇಕಾದ್ರೆ. ಯಾರು ನೋಡೋರಿಲ್ಲ ಮಣ್ಣಿಲ್ಲ. ಆದರೆ ರಾಜ ನಾಳೆ ಪಟ್ಟ ಕಟ್ಟಬೇಕಾದ್ರೆ ಇವನಿಗೆ ಪಟ್ಟ ಕಟ್ಟೋದಿಲ್ಲ, ಮಗನಿಗೆ ಪಟ್ಟ ಕಟ್ತಾನೆ. ಎಲ್ಲೋ ಇದ್ದವನು ಕರೆದು ಪಟ್ಟಾಭಿಷೇಕ ಮಾಡ್ತಾನೆ. ಅದಕ್ಕೆ ಭಾರಿ ದಿವಸ ಹಾಸಿಗೆ ಆಸ್ತಿ ಬಾ ಅಂತ ಪಟ್ಟ ಕಟ್ಟೋದೇ, ಎಲ್ಲರೂ ಹಾಸಿಗೆ ಆಚಾರಾಗಿಬಿಡ್ತಾರೆ ಹೊರತು ಯಾರು ಬೇರೆ ಪ್ರಯತ್ನ ಪಡೋದಿಲ್ಲ. ಅದಕ್ಕೆ ಎರಡು ದೃಷ್ಟಾಂತ ಅಲ್ಲಿ ಬಂದಿರೋದು, ಒಂದು ದೃಷ್ಟಾಂತ ಬೆಕ್ಕಿನ ದೃಷ್ಟಾಂತ ಆನೆಗೆ ಕಂಪೇರ್ ಮಾಡಿದ್ರು, ಇನ್ನೊಂದು ಆಳಿನ ದೃಷ್ಟಾಂತ ಮಗನಿಗೆ ಕಂಪೇರ್ ಮಾಡಿದ್ರು. ಹತ್ರ ಇದ್ದ ಮಾತ್ರಕ್ಕೆ ಆಳು ಮಗ ಆಗೋದಿಲ್ಲ, ಮಗ ಮಗನೇ. ಹತ್ರ ಇದ್ದ ಮಾತ್ರಕ್ಕೆ ಬೆಕ್ಕು ಮೆರವಣಿಗೆ ಬರೋದಿಲ್ಲ, ಆನೆ ಆನೇನೆ. ಅಂದ್ರೆ ಆನಂದ ತೀರ್ಥರ ಯುಕ್ತಿಗಳಿವು, ಅರ್ಥ ಮಾಡ್ಕೋಬೇಕು. ಅನುಮಾ ಜಗಾಮ ನಾಮನಾಪಿ ಅನುಮಾನ ತೀರ್ಥತಾಮ್. ಇಂಥ ಯುಕ್ತಿ ಕೊಟ್ಟಾಗ ಶೇಷ ಏನ್ ಮಾಡಬೇಕಾಗಿತ್ತು? ಒಪ್ಕೋಬೇಕಾಗಿತ್ತು. ಒಪ್ಕೊಳ್ಳಿಲ್ಲ, ಜೋರಾಗಿ ಬುಸ್ಕೊಟ್ಟು ಬಿಟ್ಟನಂತೆ. ಸಿಟ್ಟು ಬಂದ ಮನುಷ್ಯ ಬುಸ್ಕೊಟ್ಟುತ್ತಾನೆ, ಹೇಳಿ ಕೇಳಿ ಹಾವು ಕೇಳಬೇಕಾ ಅವರು ಜೋರ ಬುಸ್ಕೊಟ್ಟಿದ್ರು. ಆಗ ಅದೊಂದು ಮಾತಿದೆ, ಉತ್ತರ ಕೊಡ್ಲಕ್ಕೆ ಬರದೆ ಹೋದ್ರೆ ಶೇಷಂ ಕೋಪೇನ ಪೂರಯೇತು ಅಂತ ಒಂದು ಮಾತು, ಬಾಯಿ ಬಂದಾದ್ರೆ ಮುಖ ಕೆಂಪಗಾಗ್ತದೆ ಅಂತ ಅರ್ಥ. ಸಿಟ್ಟು ಬಂದ್ಬಿಡುತ್ತೆ ಮನುಷ್ಯನಿಗೆ, ಸಿಟ್ಟು ಬಂತವರಿಗೆ ಯಾವಾಗಲೂ ಕೂಡ ಎಮೋಷನಲ್ ಆಗೋನಿ ಪಾಯಿಂಟ್ಸ್ ಇಲ್ಲ ಅಂತ ಅರ್ಥ. ಕಾಮ ಮಾತಾಡಿದ್ರೆ ಪಾಯಿಂಟ್ಸ್ ಇವೆ ಅಂತ ಅರ್ಥ. ಕೂಗಾಡದೆ ಕಿರಿಚಾಡಿದ್ರೆ ವಿಷಯ ಇಲ್ಲ ಅಂತ ಅರ್ಥ. ಅದಕ್ಕೆ ಶೇಷಂ ಬಾಕಿ ಇರೋದನ್ನ ಫಿಲಪ್ ದಿ ಗ್ಯಾಪ್ ಮಾಡ್ಬೇಕಲ್ಲ, ಕೋಪೇನ ಪೂರಯೇತ್ ಅಂತ ಕರೀತಾರೆ. ಶೇಷಂ ಕೋಪೇನ ಪೂರಯೇತ್, ಇಲ್ಲಿ ಶೇಷನೇ ಕೋಪೇನ ಪೂರಯೇತ್ ಆಗಾಗ್ಬಿಟ್ಟಪ್ಪ. ಹೇಳಿ ಕೇಳಿ ಶೇಷ, ಆತನ ಮೈ ತುಂಬ ಕೋಪನೆ, ಬುಸ್ಗುಡ್ ಜೋರ ಬುಸ್ಗುಡ, ಸಾವಿರ ಹೆಡೆಗಳು ಬೇರೆ ಕೇಳಬೇಕಾ, ಒಂದಲ್ಲ ಎರಡಲ್ಲ ಜೋರ ಬುಸ್ಗುಟ್ಟು ಬಿಡ್ತಾನೆ. ತಕ್ಷಣ ಒಳಗೆ ಆ ಶಬ್ದ ಕೇಳಿಸ್ತಂತೆ, ನಾರಾಯಣ ಯಾವ್ದು ಕೇಳಿಸೋದಿಲ್ಲ ಈ ಮಧ್ಯೆ, ಅವನಿಗೆ ಕೇಳಿಸೋದು ಜಗತ್ತು ಯಾರು ಕೇಳಿಸೋದೇ ಇಲ್ಲ, ಅವನೊಬ್ಬನೇ ಎಲ್ಲರನ್ನೂ ಕೇಳಿಸ್ಕೊಳ್ಳೋರು. ಲಕ್ಷ್ಮೀ ನಾರಾಯಣ ರೀ, ಲಕ್ಷ್ಮೀ ದೇವಿ ಅಂದ್ರೆ ಏನೋ ಒಳಗೆ ಗಲಾಟೆ ಆಗ್ತಿದೆ ಸ್ವಾಮಿ ಅಂದ್ರಂತೆ, ಆ ನೋಡಂತ ತಾವು ಬಂದ್ರಂತೆ. ಇದು ನೋಡಿ ನಿಯಮ, ಇದು ಸನಕಾದಿಗಳಿಗೆ ಹಾಗೆ ಮಾಡಿದ ಪರಮಾತ್ಮ. ಅಲ್ಲಿ ಬಂದು ದರ್ಶನ ಕೊಡ್ತಾನೆ, ಒಳ ಕರೆಯೋದಿಲ್ಲ ಅವ್ರನ್ನ, ಅಲ್ಲಿ ಬಂದು ದರ್ಶನ ಕೊಡ್ತಾನೆ. ಅದಕ್ಕೆ ದರ್ಶನ ಕೊಟ್ಟಿರ್ಬೇಕು, ನಿಯಮ ಭಂಗ ಆಗಬಾರದು, ಏಳನೇ ಬಾಗಿಲು ದಾಟಬಾರದು, ನಿಯಮ ಭಂಗ ಆಗಬಾರದು, ದರ್ಶನ ಆಗಿಲ್ಲ ಅಂತ ಆಗಬಾರದು, ದರ್ಶನ ಕೊಟ್ಟು ಬಿಡ್ತಾನೆ. ಇಲ್ಲೂ ಹಾಗೆ ಮಾಡ್ತಾನೆ. ವಾಯುದೇವರಿಗೆ ಆ ರೀತಿ ಯಾತಕ್ಕೆ ಮಾಡ್ದ ಅಂದ್ರೆ ವಾಯುದೇವರು ನಿಯಮ ಭಂಗ ಮಾಡೋಕೆ ಇಷ್ಟಪಡೋದಿಲ್ಲ ಅಂತ ಅರ್ಥ. ಇದೆಲ್ಲ ಯಾತಕ್ಕೆ ಶೇಷದೇವರ ದೋಷನ ಹೊರಗೆ ಹಾಕ್ಲಿಕ್ಕೆ ಇಷ್ಟ ಅಲ್ಲ ನಾಟಕ ಮಾಡಿರೋದು. ಅವರು ಬಂದು ವಾಯು ಪರಮಾತ್ಮ ಮಾತಾಡಿಸ್ತಾನೆ, ಕಿಮರ್ಥಂ ಕ್ರೋಶಸೆ ಶೇಷ. ಪರಮಾತ್ಮ ಕೇಳ್ತಾನೆ, ಕಿಮರ್ಥಂ ಕ್ರೋಶಸೆ ಶೇಷ. ಕೇಳೋದಿಲ್ಲ ಪರಮಾತ್ಮ, ಶ್ರೇಷ್ಠದೇವರು ಕೇಳ್ತಾರೆ, ಯಾಕಯ್ಯ ವದರ್ತಿ ಅಂತ ಕೇಳಿದ್ರೆ ನೀನ್ ತಪ್ಪಾಡ್ತಿದ್ದಿ ಅಂತ ಅರ್ಥ. ಅದೆಲ್ಲ ಸರಿಯಾಗಿ ಓದ್ಬೇಕಂದ್ರೆ ಮುಂದೆ ಪಾಯಿಂಟ್ ಇದೆ. ಇದೆಲ್ಲ ಯಾಕೆ ಹೇಳ್ತೇನೆ ಅಂದ್ರೆ, ಕೆಲವು ಭಾರಿ ಬುದ್ಧಿವಂತಿಕೆಯಿಂದ ಏನ್ ಮಾಡ್ಬಿಟ್ಟಿದ್ದಾರೆ ಗೊತ್ತೇನು, ಶ್ರೇಷ್ಠದೇವರೇ ದೊಡ್ಡವರು ವಾಯುದೇವರೇ ಕಡಿಮೆ ಅಂತ ಮಾಡ್ಲಿಕ್ಕೆ ಹೋಗ್ತಾರೆ. ಸರಿಯಾಗಿ ನೋಡ್ತಾ ಬರ್ಬೇಕು ಸ್ಟೆಪ್ ಬೈ ಸ್ಟೆಪ್. ಶೇಷ ಸೋತಿದ್ದು ಸೋತಿದ್ದೇನೆ. ವಾಯುದೇವರೇ ನಿಶ್ಚಿಂತೆಯಾಗಿದ್ದಾರೆ. ವಾಯು ಅತ್ಯಂತ ಭಕ್ತಿಮಾನ್, ಅಲ್ಲಿ ವೆಂಕಟೇಶ್ ಕಲ್ಯಾಣದ ಮಾತು, ವಾಯು ಅತ್ಯಂತ ಭಕ್ತಿಮಾನ್. ಯಾಕಯ್ಯ ಶೇಷ ಕೂಗ್ತಿ? ಶೇಷ ತಲೆ ತುಂಬ ತಲೆ ಬೆಳೆಸಿದಂತಾಗ. ಆಗ ವಾಯುದೇವರು ಪರಮಾತ್ಮ ಕೇಳ್ತಾನೆ, ಕಿಮರ್ಥಂ ಕಲಹ ಪುತ್ರ ಶೇಷೇಡ ಅತ್ಯಂತ ಮಾನಿನ. ಕೃಷ್ಣ ದೇವರ ಮಾತಿದ್ದು, ಕಿಮರ್ಥಂ ಕಲಹ ತಾತ ಅಂತ ಒಂದು ಪಾಠ, ಪುತ್ರ ಅಂತ ಇನ್ನೊಂದು ಪಾಠ. ಶೇಷೇಡ ಅತ್ಯಂತ ಮಾನಿನ ವಾಯುದೇವರೇ, ಶೇಷದೇವರ ಜೊತೆ ಏನು ಜಗಳ ಅಂತ ಕೇಳ್ತಾರೆ. ಏನು ವದ್ರತೆ ಅಂತ ಈತನ ಕೇಳ್ತಾರೆ, ಏನು ಜಗಳ ಅಂತ ಅವ್ರನ್ನ ಕೇಳ್ತಾರೆ. ಎಷ್ಟು ವ್ಯತ್ಯಾಸ ಇದೆ ಇಬ್ರು ಮಾತಾಡಿಸ್ಬೇಕಾದ. ಇನ್ನೊಂದು ಸರಸ್ಯ, ಕಿಮರ್ಥಂ ಕಲಹ ಪುತ್ರ, ವಾಯುದೇವರನ ಮಗ ಅಂತ ಮಾತಾಡಿಸ್ತಾರೆ. ಪುರುಷೋಕ್ತದ ಅರ್ಥ ಪ್ರಾಣಾದ್ ವಾಯುರಜಾಯತ. ಅಷ್ಟೇ ಅಲ್ಲ, ಸಂಕರ್ಷಣಾಚಾಪಿ ಜಯಾತ ನೂಜ ಬಭೂವ ಸಾಕ್ಷಾತ್ ಬಲ ಸಂವೇದಾತ್ಮ. ಸಂಕರ್ಷಣ ರೂಪದ ಪರಮಾತ್ಮ, ಜಯಾರೂಪದ ಮಹಾಲಕ್ಷ್ಮಿ, ಅವರಿಬ್ಬರ ಪುತ್ರತ್ವೇನ ಅವತಾರ ಮಾಡಿದ್ದು ಸಾಕ್ಷಾತ್ ವಾಯುದೇವರು. ಅದಕ್ಕೇನೆ ವಾಯುದೇವರನ್ನ ಶೇಷದೇವರ ವಿಶೇಷವಾಗಿ ಪರಮಾತ್ಮನ ಮಗ ಅಂತ ಕರೆದು. ಅನೇಕರಿಗೆ ಗೊತ್ತಿಲ್ಲ, ವಾಯುದೇವರು ನಾರಾಯಣನ ಮಗ, ಶೇಷದೇವರು ವಾಯುದೇವರ ಮಗ. ಇದು ಸಮಸ್ಯೆ. ಅಪ್ಪನೆದರಿಗೆ ಜೋರೀಗ, ಇದು ಮುಖ್ಯ. ಇದು ಏನು ಈಗ ಮಾಡ್ತಾರೆ ಅಂದರೆ, ಅಪ್ಪ ಅವರು ಹೊರಗೆ ಆಗ್ತಾರೆ ಇವತ್ತಿನ ಮಕ್ಕಳು, ಅದಕ್ಕಿಂತ ಎಷ್ಟೋ ವಾಸಿ ಪಾಪ, ಬರೀ ಜಗಳಾಡಿದ್ದಾರೆ ಅಷ್ಟೇ. ಅಪ್ಪನೆದರಿಗೆ ಮಾತಾಡುವ ಅಂತ ಕೇಳಿದ್ರೆ ಮಾತಾಡ್ತಾರೆ, ಅಹಂಕಾರ ಬಂದರೆ ಏನು ಮಾಡೋಕ್ಕಾಗ್ತದೆ ಈ ಮಧ್ಯೆ? ಅನೇಕರಿಗೆ ಗೊತ್ತಿಲ್ಲ, ನಿರುಪಮಾನಂದ ಆತ್ಮಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣ ದರಸೆ ಸತ್ವ ಪ್ರಚುರ ವಾಡೀ ಮುಖ ಸರೋಜ ಇನ ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ ಜಗದ್ಗುರುವೆ ತ್ವಚ್ಚರಣಗಳಿಗಭಿ ವಂದಿಸುವೆ ಪಾಲಿಪುದು ಸನ್ಮತಿಯ. ಗರುಡ ಶೇಷ ಶಶಾಂಕ ದಳ ಶೇಖರರ ಜನಕ, ಬ್ರಹ್ಮವಾಯುಗಳ ಮಕ್ಕಳೇ ಗರುಡ ಶೇಷ ರುದ್ರದೇವರು ಮತ್ತು ಇಂದ್ರದೇವರು. ಯಾ ಮಾರುತಾತ್ ಗರ್ಭ ಮತತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂವ ಭೂಮೌ. ಇದು ಬ್ರಹ್ಮಾಂಡೋಕ್ತ ಪುರಾಣದ ಮಾತು ಅಂತ ಆಚಾರ್ಯ ಉಲ್ಲೇಖ ಮಾಡ್ತಾರೆ. ಅಂದಮೇಲೆ ನಾರಾಯಣನ ಮಗ ವಾಯುದೇವರು, ವಾಯುದೇವರ ಮಗ ಶೇಷದೇವರು, ಗಲಾಟೆ ನಡೀತಿರೋದು ತಂದೆ ಮಗನ ಜೊತೆಗೆ. ಪರಮಾತ್ಮ ತಾತ ಬಂದು ಮಾತಾಡಿಸ್ತಾನೆ, ಕಿಮರ್ಥಂ ಕಲಹ ಪುತ್ರ ಶೇಷೇಣ ಅತ್ಯಂತ ಮಾನಿನ. ಅತ್ಯಂತ ಮಾನಿ ಎಂಬುದು ಹೊಸ ಅರ್ಥ ಇದೆ. ಮಾನಿ ಅಂದ್ರೇನು? ಅಹಂಕಾರಿ ಅಂತ ಅರ್ಥ. ಅವ್ರು ಯಾರು? ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು ಶೇಷದೇವರು. ಅವಳು ಪ್ರಮೇಯನ ಬರ ಮಾತಾಡ್ತಾ ಇದ್ದಾರೆ ಪರಮಾತ್ಮ. ಇವರು ಅಹಂಕಾರ ತತ್ವಕ್ಕೆ ಅಭಿಮಾನಿ ದೇವತೆಗಳು. ಇವರಂತೂ ಶ್ವಾಸದೆಪ್ಪ ಮಾಡದೆ ವಾಯುದೇವರು. ಯಾತಕ್ಕೆ ಅವ್ರ ಜೊತೆ ಜಗಳ ಅಂತ ಪರಮಾತ್ಮ ಸರ್ವಜ್ಞ ಮಾತಾಡಿದ. ವಾಯುದೇವರು ಏನು ಮಾತಾಡಬೇಕು? ಮಾತೇ ಅಳ್ಳಿಲ್ವತ್ತೆ, ಎಷ್ಟು ಆಶ್ಚರ್ಯ. ಶ್ರೇಷ್ಠರು ಶುರು ಮಾಡ್ತಾರೆ ಜೋರಾಗಿ ಹೇಳ್ಕೊಳ್ಳೋದು, ತಪ್ಪಿದ್ದಾರೆ ಮಾತಾಡೋದು ಶುರು ಮಾಡೋದು. ನೋಡಿದ ನಾರಾಯಣ, ನನ್ನ ಸಮಾನ ಯಾರಿದ್ದಾರೆ? ದೇವ್ರ ಮುಂದೆನೆ ಹಾರಾಟ. ದೇವ್ರು ನೀನು ಹೇಳಂತ ಕೇಳಬೇಕು, ತಾವೇ ತೀರ್ಮಾನ ಮಾಡ್ಕೊಂಡ್ಬಿಡ್ಬೇಕು. ಬೇಷ್ಟು ಕೇಳಬೇಕು, ಯಾರು ಬುದ್ಧಿವಂತ ಅಂತ ಕೇಳಿ, ನಾನೇ ಬುದ್ಧಿವಂತ ಅಲ್ವೇ ಸಾರ್ ಅಂತ ಕೇಳಿದರೆ ಅಲ್ಲಿ ಅಹಂಕಾರ ಬಂತೋ ಇಲ್ಲೋ. ನಾರಾಯಣ ನನ್ನ ಸಮಾನ ಯಾರಿದ್ದಾರೆ ಅಂತ ಕೇಳಿದಾಗ ಆಗ ನಾರಾಯಣ ಮಾತಾಡಿದ್ರಂತೆ, ಓ ಹೌದಾ ಶೇಷ, ವಿಷಯ ಇಷ್ಟೇನಾ, ನೀನು ಭಾರಿ ದೊಡ್ಡವನಾ, ಸರಿ ವಾಯುದೇವರೇ ಅಂತ ಕೇಳಿದರೆ ವಾಯುದೇವರು ಮಾತೇ ಆಡಲಿಲ್ಲ, ಅಂತ ಕಿಂಚಿನ್ ನೋವಾಚ ಮಾತೇ ಆಡಲಿಲ್ಲ. ಯಾತಕ್ಕೆ? ಅಲ್ಲೇ ಕಾರಣ ಕೊಡ್ತಾರೆ, ವಾಯು ಅತ್ಯಂತ ಭಕ್ತಿಮಾನ್. ಇವರ ಭಕ್ತಿ ಕ್ಲೇಮ್ ಮಾಡೋ ಭಕ್ತಿನೇ ಹೊರತು ತೋರಿಸೋ ಭಕ್ತಿ ಅಲ್ಲ. ಅವ್ರು ನಿಜವಾದ ಭಕ್ತಿ ವಾಯುದೇವರು, ಅದಕ್ಕೆ ಮಾತೇ ಆಡಲಿಲ್ಲವಂತೆ. ಆಗ ಶ್ರೇಷ್ಠದೇವರು ಹೇಳ್ತಾರೆ, ನೋಡಿ ಪರಮಾತ್ಮ ಹೇಳು, ನಾನು ದ್ವಾರಪಾಲ ನಿಲ್ಲಿಸಿದ್ದು ಹೌದಲ್ಲ ನೀನೀಗ, ಅದಕ್ಕೆ ಒಳಗೆ ಬಿಡಲಿಲ್ಲ ನಾನು. ಅದು ಪರಮಾತ್ಮ ಹೇಳ್ತಾನೋ, ಶೇಷ ಇದು ಮಾತಿನಿಂದ ತೀರ್ಮಾನ ಆಗೋ ವಿಚಾರ ಅಲ್ಲ, ಇದು ಇದು ಕ್ರಿಯಾ ಕೇವಲ ಮುತ್ತರಂ ಅಂತ ಹೇಳಿಬಿಡ್ತಾನೆ. ನಾವು ಹಂಗೆ ಮಾತ್ರೇನ ಪೌರುಷ್ಯಂ, ಕ್ರಿಯಾ ಕೇವಲ ಮುತ್ತರಂ, ಬರೀ ಬಾಯಿಂದ ಮಾತಾಡಿದ್ರೆ ಆಗೋದಿಲ್ಲ, ಇದು ಪ್ರಾಕ್ಟಿಕಲಿ ತೋರಿಸೋದೇ ವಾಸಿ ಅಂತ ಹೇಳ್ತಾನೆ ಪರಮಾತ್ಮ. ದೇವರ ವೈಶಿಷ್ಟ್ಯ ಇದು ಒಂದು. ನ್ಯಾಯಾಧೀಶ ಏನು ಮಾಡ್ತಾನೆ ಗೊತ್ತಾದ್ರೆ, ಉತ್ತರ ಗೊತ್ತಿದ್ರು ಕೂಡ ಹೇಳೋದಕ್ಕೆ ಹೋಗೋದಿಲ್ಲ, ಎವಿಡೆನ್ಸ್ ಮೇಲೆ ಮಾತಾಡ್ತಾನೆ. ಇದು ವಿಶೇಷ ಇತ್ತು. ಅವಾಗ ಏನಾಗುತ್ತೆ? ಇಂಪಾರ್ಶಿಯಲ್ ಅಂತ ಗೊತ್ತಾಗ್ತದೆ. ತಾನೇ ಕೊಲೆಯಾಗಿದ್ದು ನೋಡಿದ್ರು ಕೂಡ ನ್ಯಾಯಾಧೀಶ ಜಡ್ಜ್ಮೆಂಟ್ ಕೊಡೋದಿಲ್ಲ. ಯಾಕೆ? ಎಲ್ಲ ಸಾಕ್ಷ್ಯಾಧಾರ ಕೊಂದ ಕೊಡ್ತಾರೆ. ಹಾಗೆ ಕೊಟ್ಬಿಟ್ರೆ ನೀನು ನೋಡಿದ್ರೆ ನಿಂತಿ, ನಾನು ಸುಳ್ಳು ಹೇಳ್ತೀರಿ, ಮುಗಿದು ಬಂದು ಮಾತ್ರ ಮುಗಿಸ್ಬಿಡ್ತಾರೆ ಕಥೆ. ಅದಕ್ಕೆ ಎವಿಡೆನ್ಸ್ ಇಟ್ಕೊಂಡು ಮಾತಾಡಿದಾಗ ಸಮಸ್ಯೆ ಬರೋದಿಲ್ಲ. ಪರಮಾತ್ಮ ಎಲ್ಲ ಏನು ಮಾಡ್ತಾನೆ ಅಂತ ನಮಗೂ ಹಾಗೇನೆ, ದುಃಖ ಸುಮ್ಮನೆ ಕೊಡೋದಿಲ್ಲ, ಮಾಡಬಾರ್ದನ್ನು ಮಾಡಿರ್ತಾನೆ ದುಃಖ ಕೊಡ್ತಾನೆ, ಆಮೇಲೆ ಗೊತ್ತಾಯ್ತಾ ಅಂತ ಹೇಳ್ತಾನೆ ಪರಮಾತ್ಮ. ಒಳ್ಳೆಯದನ್ನು ಹಾಗೆ ಮಾಡೋದು. ಇದು ದೇವರ ವಿಶಿಷ್ಟ ಆಚಾರ ಹೇಳ್ತಾರೆ, ದ್ವಾರ ಮನುಸೃತ್ಯವ ಈಶ್ವರ ಪ್ರವೃತ್ತೇಹೇ. ಪ್ರತಿಯೊಂದನ್ನು ಕೂಡ ನಿಮಿತ್ತ ಇಟ್ಕೊಂಡೇ ಮಾಡಿ ತೋರಿಸ್ತಾನೆ. ಅದಕ್ಕಾಗಿ ನೋಡು ಶೇಷ, ಒಂದು ಕೆಲಸ ಮಾಡು, ಕೃತಿಯಲ್ಲಿ ತೋರಿಸಿಬಿಡು. ನೀನು ಭಾರಿ ಭಕ್ತ ಹೋದಲ್ಲೋ, ಕೃತಿಯಲ್ಲಿ ತೋರಿಸಿಬಿಡು. ನೀನು ಈಗ ಮೇರು ಪರ್ವತದ ಒಂದು ಭಾಗ ಆನಂದಾದ್ರಿ ಅಂತ ಅದಕ್ಕೆ ಹೆಸರು, ಅದನ್ನು ನೀನು ಹೋಗಿ ಸುತ್ತಿಬಿಡು, ಜೋರ ಸುತ್ತಿಟ್ಕೊಂಡ್ಬಿಡು. ನಿನ್ನ ವಿಷದ ಜ್ವಾಲೆ ಇವೆಯಲ್ಲ ಅವನ್ನು ಬಿಟ್ಟುಬಿಡು. ನಿನ್ನ ಏನು ಪರಮಾವಧಿ ಶಕ್ತಿ ತೋರಿಸಿಬಿಡು ನೀನು, ಇದು ನಿನ್ನ ಕೆಲಸ. ಈ ವಾಯುದೇವರು ಏನು ಮಾಡಬೇಕು ಗೊತ್ತಾ? ನೀನು ಹಿಡಿದಿರ್ತೀಯಲ್ಲ, ಅವರು ಬಂದು ಹಾರಿಸಿಬಿಟ್ರೆ ನೀನು ಸೋತಂತೆ ಲೆಕ್ಕ, ಹಾರಿಸ್ದೆ ಹೋದರೆ ನೀನು ಗೆದ್ದಂತೆ ಲೆಕ್ಕ. ದೇವರು ಇದೇ ರೀತಿ ಪ್ರಯೋಗ ಮಾಡಿದ್ದು. ಯಾರು ಹೊರಗೆ ಬಂದರೆ ದೇಹ ಬೀಳುತ್ತೋ, ಯಾರು ಒಳಗೆ ಹೋದರೆ ದೇಹ ಏಳುತ್ತೋ, ಅವರು ಜೀವೋತ್ತಮರು. ಪರೀಕ್ಷೆ ಮಾಡೋದು ಉಪನಿಷತ್ತಿನ ಕಾಲದಿಂದ ಬಂದ ಪದ್ಧತಿಯ. ಪಪಾತ ವಾಯೋರ್ ಗಮನಾತ್ ಶರೀರಂ,
ತಶ್ಚೈವ ಚಾವೇಶತ ಉತ್ಥಿತಂ ಪುನಃ. ಕರ್ಣಾಭಿಮಾನಿ ಸುರರು ದೇಹವನ್ನು ಬಿಡಲು ಕುರುಡ ಕಿವುಡನು ಮೂಕನೆಂದೆನಿಸುವ, ಆದರೆ ಪರಮ ಮುಖ್ಯ ಪ್ರಾಣ ತೊಲಗಲ ಆ ದೇಹವನ್ನು ಅರಿತು ಪೆಣನೆಂದು ಪೇಳುವರು ಬುಧಜನ. ಈ ಪ್ರಾಕ್ಟಿಕಲ್ ಆಗಿ ತೋರಿಸಿದ್ದು ವಿಜ್ಞಾನನೂ ಪ್ರಾಕ್ಟಿಕಲ್ ಆಗಿ ತೋರಿಸುತ್ತೆ, ತತ್ವಜ್ಞಾನನೂ ಪ್ರಾಕ್ಟಿಕಲ್ ಆಗಿ ತೋರಿಸುತ್ತೆ. ತತ್ವಜ್ಞಾನ ಇನ್ನು ಜಾಸ್ತಿ ತೋರಿಸುತ್ತೆ ಎಂಬುದು ವಿಶೇಷ. ಮಾಡು ಹೀಗೆ ಅಂತ ಹೇಳಿ ತಕ್ಷ ಶೇಷದೇವರು ಹೋದ್ರಂತೆ, ಜೋರ ಸುತ್ತಿದ್ರಂತೆ, ಮೇರು ಪರ್ವತದ ಆನಂದಾದ್ರಿಯನ್ನು ಭಗವನ್ ಗಟ್ಟೆ ಹಿಡ್ಕೊಂಡು ಬಿಟ್ರಂತೆ. ವಾಯುದೇವರೇ ನಿಮ್ಮ ಪರಾಕ್ರಮ ತೋರಿಸಿ ಈಗ. ವಾಯುದೇವರು ಮಾಡಿದ್ರೆ ಹೀಗೆ ಬಿಟ್ಟರೆ ಹೀಗೆ ಅನ್ನೋದೆಲ್ಲ, ವಾಯುದೇವರು ಮಾಡೇ ಮಾಡ್ತಾರೆ, ಎತ್ತಿ ಹಾಕೇ ಹಾಕ್ತಾರೆ ಅಂತ ಅರ್ಥ. ಅಲ್ಲಿ ವಾ ಶಬ್ದಕ್ಕೆ ಏವ ಅಂತ ಅರ್ಥ. ಏವಕಾರಾರ್ಥಲು ವಾ ಶಬ್ದ ಉಪಯೋಗಿಸ್ತಾರೆ. ವಾಯುದೇವರು ಮಾಡೇ ಮಾಡ್ತಾರೆ. ವಾಯುದೇವರು ಬಂದರು, ಬೀಸಿದರು. ಅವರು ಏನು ಆ 50,000 ಯೋಜನ ದೂರಕ್ಕೆ ಗಂಧವಾದನ ಎಸಿಬೇಕಾದ್ರೇ ಟೆನ್ಷನ್ ಮಾಡ್ಕೊಳ್ಳಿಲ್ಲ ಅವರು. ವಾಯುದೇವರಿಗೆ ಟೆನ್ಷನ್ನೇ ಇಲ್ಲ, ಟೆನ್ಷನ್ ಇದ್ರೆ ವಾಯುದೇವರೇ ಅಲ್ಲ ಅವರು. ವಾಯುದೇವರು ಬಿಟ್ಟವರೇ ಟೆನ್ಷನ್ನೇ ಹೊರತು ವಾಯುದೇವರಿಗೆ ಎಂದು ಟೆನ್ಷನ್ ಇಲ್ಲ. ಪ್ರಾಣಾಯಾಮ ಮಾಡಿದರೆ ನಮ್ಮ ನಾರ್ಮಲ್ ಆಗಬೇಕಾದ್ರೆ ಪ್ರಾಣದೇವರಿಗೆ ಏನು ಟೆನ್ಷನ್ ಇದೆ? ಬಂದಿದ್ದು ಮೆಲ್ಲಿಗೆ ಹಾರಿಸಿದ್ರಂತೆ, ಏನು ಹಿಡ್ಕೊಂಡಿದೆ ಒದ್ದಾಡ್ತಿದ್ದಾರೆ ಹಿಡ್ಕೊಳ್ಳೋಕ್ಕೆ ಅಂಥೇಳಿ ಒಂದು ಕ್ಷಣಕ್ಕೆ ಪರ್ವತ ತುಂಡಾಗಿ ಹಾರುತ್ತೆ ಅಂತ. ಎಷ್ಟು ಶಕ್ತಿ ಇರಬೇಕು ಲೆಕ್ಕಾಗಿ, ಪರ್ವತ ತುಂಡಾಗಿ ಹಾರುತ್ತೆ. ಇದು ಮ್ಯಾಜಿಕ್. ಇದು ಎಷ್ಟೋ ಕ್ರೇನ್ ಮಾಡಲಾರದ ಕೆಲಸ ಬಿರುಗಾಳಿ ಮಾಡುತ್ತೆ. ಒಂದ್ಸರ್ತಿ ಮಳೆಗಾಲದಲ್ಲಿ ಗಾಳಿ ಬೀಸುತ್ತೆ ನೋಡಿದ್ರೆ, ಯಾವ ಪಾಟಿ ಬೀರುತ್ತೆ, 1,000 ಮರ ಬಿದ್ದುಬಿಡುತ್ತೆ ಒಂದೊಂದ್ಸಲ. ಅಷ್ಟು ಮರ ಬೆಳೆಸ್ಬೇಕಾದ್ರೆ ಎಷ್ಟು ಖರ್ಚಾಗುತ್ತೆ ಸರ್ಕಾರಕ್ಕೆ? ಕೂಲಿ ಕೊಟ್ಟು ಮಾಡಿಸಿಬಿಟ್ರೆ ವಾರಗಟ್ಟಲೆ ಬೇಕು, ದಿವಸಗಳು ಕಾಫಿ ತಿಂಡಿಗೆ ದುಡ್ಡು ಹೋಗ್ತಿರುತ್ತೆ ಹೊರತು ಮರ ಬೀಳೋ ಸುಳ್ಳು. ಸರ್ಕಾರನೇ ಬಿದ್ದುಬಿಡುತ್ತೆ ಎಷ್ಟೋ ಸಲ, ಮರ ಬೀಳೋದಿಲ್ಲ. ಆದರೆ ವಾಯುದೇವರು ಒಂದ್ಸರ್ತಿ ಬೀಸಿದರೆ, ಬಂಡೆ ನೋಡಿ ಮೊನ್ನೆ ಬಿದ್ದಿತ್ತಲ್ಲ ಬಂಡೆ, ಹೇಗೆ ಸ್ಲೈಡ್ ಆಗಿ ಬೀಳುತ್ತೆ ಇಮ್ಯಾಜಿನ್ ಮಾಡೋಕ್ಕಾಗೋದಿಲ್ಲ. ಯಾವ ರೀತಿ ಬೀಳುತ್ತೆ ಹೇಳೋದಕ್ಕಾಗೋದಿಲ್ಲ. ವಾಯುದೇವರ ಶಕ್ತಿ ಭಾರಿ ದೊಡ್ಡದು. ವಾದಿರಾಸ ಅವರು ಹೇಳ್ತಾರೆ, ಕಾಳಿದಾಸ ಹೇಳಿಬಿಟ್ಟ, ಯಾವಾಗಲೂ ಕೂಡ ಈ ಪರ್ವತಕ್ಕೆ ಬೆಟ್ಟದಲ್ಲಿ ಆಟ ನಡೆಯೋದಿಲ್ಲ ಅಂತ ಕಾಳಿದಾಸ ಹೇಳಿಬಿಡ್ತಾರೆ. ಶಿಲೋಚ್ಛಯೇ ಮೂರ್ಛತಿ ಮಾರುತಸ್ಯ ಅಂತ ರಘುವಂಶದಲ್ಲಿ ಒಂದು ಮಾತು ಹೇಳ್ತಾರೆ. ವಾದಿರಾಸ ಅವರು ಬರೀತಾರೆ, ನಿಮ್ಗೆ ವಿಷಯ ಗೊತ್ತಿಲ್ಲ ಆಗಿದ್ರೆ ಅಂತ ಹೇಳ್ತಾರೆ. ವಿಷಯ ಗೊತ್ತಿಲ್ಲ, ಬೆಟ್ಟದ ಮೇಲೆ ವಾಯುನ ಪುರುಷ ನಡೆಯಲಿಲ್ಲ ಅಂತ ಹೇಳ್ತೀಯಲ್ಲ, ಇದು ಬೆಟ್ಟ ತಂದು ಹಾಕಿದ್ದಾರೆ ಹನುಮಂತ ತಾನೇ, ಅದನ್ನು ಗೊತ್ತಿದ್ದಲ್ಲಿ ಮಾತಾಡ್ತಿದ್ದಿಲ್ಲ ಅಂತ ಹೇಳ್ತಾರೆ. ಇತಿ ಅಜ್ಞವಾಗ್ಯತಃ ನಮೂರ್ಛತಿ ಶಿಲೋಚ್ಛಯೇ ಪವನ ವಾಕ್ ಪವನ ವೇಗ ಇತಿ ಅಜ್ಞವಾಗ್ಯತಃ ಅಂತ ತೀರ್ಥಪ್ರಮದಲ್ಲಿ ಖಂಡನೆ ಮಾಡ್ತಾರೆ ಅದನ್ನು. ವಾಯುವಿನ ವೇಗ ಭಾರಿ ದೊಡ್ಡದು. ಆ ಬಯಬರದ ಭಾಗ ತುಂಡಾಯ್ತಂತೆ, ಹನುಮದ್ ರೂಪದಿಂದ ತುಂಡು ಮಾಡ್ಕೊಂಡು ಬಂದು ಕತೆ ನೋಡಿದ್ದೇವೆ ಈಗಾಗಲೇ ನಾವು. ಗಂಧವಾದನ ಪರ್ವತಕ್ಕೆ ಹೋಗಿ ಎತ್ತಲಕ್ಕೆ ಅಂತ ಹೋದಾಗ ಮೂಲಿಕೆಗಳು ಮಾಯವಾದಾಗ ಆ ಪರ್ವತವನ್ನು ತುಂಡು ಮಾಡಿ 100 ಯೋಜನ ಎತ್ತರ 100 ಯೋಜನ ಅಗಲ ಅಂತ ಪರ್ವತನ ಒಂದೇ ಕೈಲಿ ಎತ್ತು ತಂದ ವಾಯುದೇವರ ಕಥೆ ಇತ್ತು. ಅಂಥವ್ರಿಗೆ ಏನು ಲೆಕ್ಕ ಇದು? ಒಂದು ಅನಾ ಕಟ್ ಮಾಡಿದ್ರು ಸರ್ರಂತ ಹಾರ್ತಾ ಇದ್ದಾನೆ ಶೇಷ. ಅಲ್ಲಿ ಬರೀ ತುಂಡು ಮಾಡಿ 4 ಹೆಜ್ಜೆ ತಂದ್ರೆ ಸಾಕಾಗ್ತಿತ್ತು. ಈ ಬೌಂಡ್ರಿ 4 ಬೇಕಾದ ಬಾಂಡ್ರಿ ಬೌಂಡ್ರಿ ದಾಟ್ಬಿಟ್ರೆ ಸಾಕತ್ತೆ, ಅದೇನು ಕಿಲೋಮೀಟರ್ ಗಟ್ಟಲೆ ಹೋಗಬೇಕಾಗಿಲ್ಲ. ಆದರೆ ವಾಯುದೇವ್ರದ್ದು ಎಂಥ ಶಕ್ತಿ ಅಂದರೆ, ಅಷ್ಟು ಮಾಡಿದ್ದಕ್ಕೆ ಶ್ರೇಷ್ಠರು ಹಾರ್ತಾ ಇದ್ದಾರೆ, ಸರ್ರದ ಬೆಟ್ಟ ಸಮೇತ ಹಾರ್ತಾ ಇದ್ದಾರೆ. ಹಾರ್ಯಾರು ಬರ್ತಾ ಇದ್ದಾರೆ ಕೊಡೆಯೆಲ್ಲ ಮೊದಲಿಲ್ಲ, ಲಕ್ಷಾಂತರ ಯೋಜನೆ ದೂರ ಬಂದರಂತೆ. ಇನ್ನು ಏನು ಕಡಿಮೆ ಆಗೋ ಲಕ್ಷಣವೇ ಇಲ್ಲ. ಆಗ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡ್ತಾರೆ ವಾಯುದೇವರನ್ನು, ವಾಯುದೇವರೇ ಸಾಕು ಬಿಟ್ಟುಬಿಡಿ, ಆತನಿಗೆ ಸಿಕ್ಕಾಬಿಟ್ಟಿ ಬುದ್ಧಿ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಸ್ವಲ್ಪ ಬುದ್ಧಿ ಬಂದಿಲ್ಲ, ಭಾರಿ ಬುದ್ಧಿ ಬಂದುಬಿಟ್ಟಿದೆ, ಆತನ ಬಿಟ್ಟುಬಿಡಿ ಸಾಕು ಅಂತ ಹೇಳಿದ ತಕ್ಷಣ ವಾಯುದೇವರು ಆಗಲಿ ಅಂಥೇಳಿ ಇಳಿಸಿದ್ರಂತೆ. ಎಲ್ಲಿ ಇಳಿಸಿದ್ರು? ಸುವರ್ಣಮುಖಿ ನದಿ ಇದೆಯಲ್ಲ, ಸುವರ್ಣಮುಖರಿ ತೀರ, ಅಲ್ಲಿ ಉತ್ತರ ತೀರದಲ್ಲಿ ಅದನ್ನು ಇಳಿಸಿದರು. ಇವತ್ತಿರೋದು ಅಲ್ಲೇ ಸುವರ್ಣಮುಖರಿ ನದಿ, ಉತ್ತರ ತೀರದಲ್ಲೇ ಅದಿರೋದು. ಹಾಗೆ ಶೇಷದೇವರಿಂದ ಬಂತಲ್ಲ, ಅದಕ್ಕೆ ಶೇಷಾದ್ರಿ ಅಂತ ಹೆಸರಾಯ್ತದೆ. ಶೇಷಾದ್ರಿ ಇಲ್ಲೊಂದು ವಿಶೇಷವಾದಂಥ ಪ್ರಶ್ನೆ ಉತ್ತರ ಬೇಕಾಗಿದೆ. ಶೇಷಾದ್ರಿ ಅಂತ ಹೆಸರು ಬಂತು. ಆಗ ವಾಯುದೇವರನ್ನು ಮಾತಾಡ್ತಾರೆ, ನಾನು ಸುಮ್ಮನೆ ಕರ್ಕೊಂಡು ಬರಲಿಲ್ಲ ಇಲ್ಲಿಗೆ ಅಂತ ಹೇಳ್ತಾರೆ. ಸುಮ್ಮನೆ ಕರ್ಕೊಂಡು ಬರಲಿಲ್ಲ, ವಾಯುದೇವರು ಏನೇ ಕೆಲಸ ಮಾಡಿದ್ರು ಅರ್ಥ ಇರಬೇಕಾಗ್ತದೆ. ಅವ್ರ ಚಕಾರ ತುಕಾರ ಬರೆದು ವಿಶೇಷ ಅರ್ಥ ಇರ್ತದೆ. ಜಯತೀರ್ಥರ ಕೈಲಿ ಸಿಕ್ಕರಂತೂ ಚಾ ಹೇಳಿದ ಅರ್ಥ ಹೇಳಿದ್ದೇನೆ. ಅವರು ಒಂದು ಚಕಾರ ತುಕಾರಕ್ಕೆ ಅರ್ಥ ಇರಬೇಕಾದ್ರೆ ಲಕ್ಷಾಂತರ ಯೋಜನ ದೂರ ಆ ಪರ್ವತನ ತಂದ ಮೇಲೆ ಪರ್ಪಸ್ ಇರಬೇಕೋ ಬೇಡೋ? ಅವ್ರು ಹೇಳ್ತಾರೆ, ಶೇಷ ಯೋಚನೆ ಮಾಡಬೇಡ, ಆಗಮಿಷ್ಯತಿ ವೈಹರಿಹಿ, ನಿನ್ನ ಮೇಲೆ ನಾರಾಯಣ ಬಂದು ನಿಂತ್ಕೋತಾನೆ ಅಂತ ಹೇಳಿದರೆ ಶೇಷದೇವ ವಾಯುದೇವರು ಸರ್ವಜ್ಞರು ಪೂರ್ಣ ಪ್ರಜ್ಞರು ಅಂತ ಹೇಳೋದಕ್ಕೆ ಸಾಕ್ಷಿ ಇದು. ಒಂದು ಇನ್ನೂ ನಡೆದೇ ಇಲ್ಲ ಕಥೆ, ಅದು ಮುಂದೆ ದೇವರು ಬರ್ತಾ ನಿಮ್ಮ ಮೇಲೆ ನಿಂತ್ಕೋತಾನೆ ಅಂತ ಹೇಳಿದರೆ ಶ್ರೀನಿವಾಸ ಬರೋದು ಸೂಚನೆ ಮಾಡ್ತಾರೆ ವಾಯುದೇವರು ಅವತ್ತೇನೆ. ಇದು ನಿಜ, ಅದು ಕಥೆ ಇರೋದಿಷ್ಟು. ಆದರೆ ಇವತ್ತೇನಾಗಿದೆ ಗೊತ್ತೇನು? ಹಿಂದೆ ಎಲ್ಲ ಕಡೆ ಹೀಗೆ ಪ್ರಿಂಟ್ ಆಗಿತ್ತು. ಇತ್ತೀಚೆಗೆ ಪ್ರಿಂಟ್ ಮಾಡೋಕ್ಕೆ ಏನು ಮಾಡಿಬಿಟ್ಟಿದ್ದಾರೆ ಎಲ್ಲರೂ ಅಲ್ಲ, ಕೆಲವರು ಏನು ಮಾಡಿದ್ದಾರೆ ಅಂದರೆ ಬುದ್ಧಿವಂತಿಕೆ ಮಾಡಿದ್ದಾರೆ ಅದರೊಳಗೆ. ಅಲ್ಲಿ ಏನಾಯಿತು? ವಾಯುದೇವರೇ ಸೋತು ಬಿಟ್ಟರು, ಶ್ರೇಷ್ಠದೇವರೇ ಗೆದ್ದು ಬಿಟ್ಟರು ಅಂತ ಕತೆ ಬದಲಾಯಿಸಿಬಿಟ್ಟಿದ್ದಾರೆ. ವಾಯುದೇವರಿಗೆ ಬೀಸಲಿಕ್ಕೆ ಆಗಲಿಲ್ಲ, ಶ್ರೇಷ್ಠರು ನೋಡಿದ್ರಂತೆ ಪಾಪ ಆಗೋದಿಲ್ಲವರಿಗೆ ತಾನೇ ಹಾರಿಬಿಟ್ಟನಂತೆ, ಮೇಲಕ್ಕೆ ಲೈಟಾಗಿ ಹಾರಿಬಿಟ್ಟನಂತೆ. ಬದಲಾವಣೆ ಮಾಡ್ಕೊಂಡ್ಬಿಟ್ಟು ಶ್ರೇಷ್ಠದೇವರು ಗೆದ್ದರು, ವಾಯುದೇವರಿಗೆ ಒಂಥರ ಬರ್ತಲ್ಲ ಈ ಕಂಪ್ಯಾಷನೇಟ್ ಅಪಾಯಿಂಟ್ಮೆಂಟ್ ಕೊಟ್ಟ ಹಾಗೆ ಏನೋ ಒಂದು ಅನುಗ್ರಹ ಮಾಡಿ ಅನುಕಂಪದಿಂದ ಕೂಡಿಸಿಬಿಟ್ರು ಅಂತ ಹೇಳಿಬಿಟ್ಟು. ಇದು ಮೊದಲೇ ತಪ್ಪು. ಯಾತಕ್ಕೆ ಇದು ತಪ್ಪು ಅಂದರೆ, ಯಾರು ಮೊದಲು ಸರಿಯಾಗಿ ಪ್ರಿಂಟ್ ಮಾಡಿದ್ರು ಅವರೇ ತಪ್ಪು ಪ್ರಿಂಟ್ ಮಾಡಿರೋದು ಉದ್ದೇಶಪೂರ್ವಕ. ದೇವಸ್ಥಾನದ ಪ್ರಿಂಟ್ ಆಗಿದೆ, ಅನೇಕರಿಗೆ ಗೊತ್ತಿಲ್ಲ. ತಿರುಪತಿ ದೇವಸ್ಥಾನದ ಪ್ರಿಂಟ್ ಆಗಿದೆ. ಹಿಂದೊಂದು ಸಲ ಪ್ರಿಂಟ್ ಆಗಿ ಆಮೇಲೆ ಇನ್ನೊಂದ್ಸಲ ಪ್ರಿಂಟ್ ಆಗಿ, ಮೊದಲ ಸಲ ಪ್ರಿಂಟ್ ಆದ್ರೆ ಸರಿಯಾಗಿ ಪ್ರಿಂಟ್ ಆಗಿದೆ. ಅನಂತರ ಪಿಂಟಾದ ಬದಲಾವಣೆ ಮಾಡಿಬಿಟ್ಟಿದ್ದ. ಯಾಕೆ ಶೇಷ ದೇವರಿಗೆ ಅವಮಾನ ಆಗಬಾರ್ದಲ್ಲ, ಶ್ರೇಷ್ಠ ದೇವರಿಗೆ ಅವಮಾನವಾಗಿ ಬಾಯಿ ದೇವರು ಯಾರು ಪರವಾಗಿಲ್ಲ, ಅವ್ರಿಗೆ ಆ ಲೆಕ್ಕ ಇಲ್ಲ, ಅವರಿಗೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಬಾಡಿ ಉಳಿಯಲಿ ಜಡ್ದಾಗಾಯ್ತು ಅಷ್ಟೇ ಇದು. ಅವರು ಎಷ್ಟು ಅನ್ಯಾಯ, ಪ್ರಾಣದೇವರು ದೊಡ್ಡವರು, ಅವ್ರನ್ನ ಹೇಗೆ ಬಿಡ್ಲಕ್ಕಾಗ್ತದೆ, ಯೋಚನೆ ಮಾಡಲೇ ಇಲ್ಲ, ಬದಲಾವಣೆ ಮಾಡಿಬಿಟ್ಟಿದ್ದಾರೆ. ಆದರೆ ಇವತ್ತು ಎಲ್ಲ ಪ್ರಾಚೀನ ಹಸ್ತಪತಿಗಳೆಲ್ಲ ಸರಿಯಾಗಿದೆ, ಅವರು ಸರಿಯಾಗಿ ಪ್ರಿಂಟ್ ಮಾಡಿಸಿದ್ದಾರೆ, ಆಮೇಲೆ ಹೆಚ್ಚು ಕಡಿಮೆ ಮಾಡಿದ್ದಾರೆ ಅಷ್ಟೇ. ಆಗ ಶ್ರೇಷ್ಠ ದೇವರ ಕೈಲಿ ಬಾಯಿದೇವರು ಆಗದೆ ಹೋದ ಶ್ರೇಷ್ಠ ದೇವರು ಬಂದು ಮಾಡಿದರು ಅಂತ ಹೇಳ್ತೀರಿ, ಇದು ಬರೀ ಕಥೆ ಅಲ್ಲ, ತತ್ವ ನಡೆದೋಗಿದೆ. ಪ್ರಾಣ ತತ್ವ ದೊಡ್ಡದು, ಶೇಷ ತತ್ವ ದೊಡ್ಡದ ಲೆಕ್ಕ ಹಾಕಿ ನೋಡೋಣ. ಅವ್ಯಕ್ತ ತತ್ವದ ಮಹತ್ತತ್ವ ಬಂತು, ಆಮೇಲೆ ಅಹಂಕಾರಾದಿಗಳು ಬಂದಿತ್ತು. ಅಂದಮೇಲೆ ಮಹತ್ತತ್ವಕ್ಕೆ ಬ್ರಹ್ಮವಾದಿಗಳು ಅಭಿಮಾನಿ ದೇವತೆಗಳು. ಯಾರು ದೊಡ್ಡವರು ಯೋಚನೆ ಮಾಡಿ ಹೋಗಲಿ, ರಾಮಾಯಣ ಅಂತ ಗೊತ್ತಲ್ಲ, ರಾಮಾಯಣದಲ್ಲಿ ಇಬ್ಬರು ಪಾರ್ಟ್ ಮಾಡಿದ್ದಾರೆ. ಈಗ ವಾಯುದೇವರೇ ಹನುಮಂತ ದೇವರು, ಶ್ರೇಷ್ಠ ದೇವರೇ ಲಕ್ಷ್ಮಣ ದೇವರು, ಇಬ್ಬರು ಇದ್ದಾರೆ. ಯಾರು ಯಾರನ್ನು ಕಾಪಾಡಿದ್ದಾರೆ ಓದಿ ರಾಮಾಯಣನ. ಇವತ್ತು ಪುಣ್ಯಕ್ಕೆ ರಾಮಾಯಣದ ಕಥೆನ ಎಷ್ಟೇ ಹಾಳು ಮಾಡಿದ್ರು ಕೆಲವು ವಿಷಯ ರಾಮನ ಹೆಂಡತಿ ಸೀತೆ ಚೇಂಜ್ ಮಾಡಕ್ ಬರದಿಲ್ಲ. ಇದನ್ನ ಹನುಮಂತ ಸಮುದ್ರ ಹರದ ಬರಲಾಯ್ತು ಬರೋದ್ರೆ, ಯಾರು ಹರದ ಅಂತ ಹೇಳಕ್ ಬರೋದು, ಹನುಮಂತನೇ ಹರಬೇಕು ಕೊನೆಗೆ. ಇನ್ನೊಬ್ರಿಗೆ ಹರದಕ್ಕೆ ಬರೋದಿಲ್ಲ, ರಾವಣನ ರಾಮದೇವರೇ ಕೊಂದ್ರು ಬದಲಾಯಿಸಕ್ ಬರೋದಿಲ್ಲ. ಈ ಟಿವಿಯವರು ಸಾವಿರ ಹಾಳು ಮಾಡಿದ್ರು ಕೂಡ ಕೆಲವನ್ನ ಹಾಗೆ ಉಳಿಸಕ್ಬೇಕಾಗ್ತದೆ. ಇವತ್ತು ಕೂಡ ಅಷ್ಟೇ, ಲಕ್ಷ್ಮಣನೂ ಇದ್ದಾನೆ, ಹನುಮಂತನೂ ಇದ್ದಾನೆ, ಅಲ್ಲಿ ಯಾರನ್ನು ಯಾರು ಕಾಪಾಡಿದ್ದಾರೆ ಯೋಚನೆ ಮಾಡಿ ಅಂತ ಹೇಳಿದ್ದೆ. ಯಾರನ್ನು ಯಾರು ಕಾಪಾಡಿದ್ದಾರೆ, ನಾವೆಲ್ಲ ಹನುಮಂತನ ಹೆಸರು ಹೇಳ್ತೇವೆ. ಹನುಮಾನ್ ಅಂಜನೀ ಸೂನು ವಾಯುಪುತ್ರೋ ಮಹಾಬಲಃ ರಾಮೇಷ್ಠ ಫಲ್ಗುಣ ಸಖಃ ಪಿಂಗಾಕ್ಷೋ ಅಮಿತ ವಿಕ್ರಮಃ ಉದಧಿ ಕ್ರಮಣಶ್ಚೈವ ಸೀತಾ ಸಂದೇಶ ಹರಕಃ ಲಕ್ಷ್ಮಣ ಪ್ರಾಣದಾತಾಚ ದಶಗ್ರೀವಶ್ಚ ದರ್ಪಃ. ಲಕ್ಷ್ಮಣ ಪ್ರಾಣದಾತಾಚ, ಲಕ್ಷ್ಮಣನಿಗೆ ಪ್ರಾಣ ಕೊಟ್ಟಿದ್ದು ಹನುಮಂತ, ಹನುಮಂತನಿಗೆ ಎಂದೂ ಪ್ರಾಣ ಕೊಡ್ಲಕ್ಕೆ ಹೋಗಿಲ್ಲ ಲಕ್ಷ್ಮಣ. ಯಾರಿಗಿದ್ದ ಯಾರು ದೊಡ್ಡವರು ಗೊತ್ತಾಗಲಿಲ್ಲ. ಈಗ ಲಕ್ಷ್ಮಣ ಇಂದ್ರಜಿತ್ತನ ಆ ಸರ್ಪಾಸ್ತ್ರಗಳಿಗೆ ಸಿಕ್ಕಿ ಗತಪ್ರಾಣನಾಗಿ ಬಿದ್ದಿದ್ದಾಗ ಸಂಜೀವನ ತಂದು ಬದುಕಿಸಿದ್ದ್ಯಾರು, ಸಾಕ್ಷಾತ್ ಹನುಮಂತ ದೇವರೇ ಹೊರತು ಇನ್ನೊಬ್ಬರಲ್ಲ. ಅದಕ್ಕಿಂತ ಮುಂಚಿತವಾಗಿ ರಾವಣ ಬಂದು ಅಮೋಘವಾದ ಶಕ್ತಾಯುಧ ತಗೊಂಡು ಲಕ್ಷ್ಮಣರ ಹಣೆ ಹೊಡೆದಿರ್ತಾರೆ, ಅದು ಹಣೆ ಸೀಳ್ಕೊಂಡು ಹೋಗಿಬಿಡುತ್ತೆ. ಲಕ್ಷ್ಮಣ ದಪ್ಪ ಅಂತ ಕೆಳಗೆ ಬಿಡುತ್ತಾನೆ, ರಾಮಾಯಣ ಕೆಳದವ್ರಿಗೆ ಗೊತ್ತಿರುತ್ತದೆ, ಎಚ್ಚರ ತಪ್ಪಿದ್ದು ಬಿಡ್ತಾನೆ. ಆಗ ರಾವಣ ಬರ್ತಾನೆ, ಲಕ್ಷ್ಮಣ ಎತ್ಕೊಂಡು ಹೋಗಿಬಿಟ್ರೆ ವೀರಪ್ಪನ ಟ್ಯಾಕ್ಟಿಕ್ಸ್ ಕಿಡ್ನಾಪ್ ಮಾಡಿಬಿಟ್ರೆ ಮುಂದೆ ರಾಮದೇವರು ಸರೆಂಡರ್ ಆಗಿಬಿಡ್ತಾರೆ ಅಂತ ಯೋಚನೆ ಮಾಡ್ದ, ಎತ್ತಕ್ಕೆ ಎತ್ತ ಶುರು ಮಾಡ್ದ, ಇನ್ನೇನು ಎತ್ತಬೇಕು. ಆಗ ಎಚ್ಚರಾಯ್ತು ಲಕ್ಷ್ಮಣ, ಎಚ್ಚರಾಯ್ತು, ನೋಡ್ತಾನೆ ಗಾಬರಿ. ಈಗ ಅಕಸ್ಮಾತ್ ಎತ್ಕೊಂಡು ಹೋದ್ರೆ ಏನು ಅವಮಾನ ಆಗುತ್ತೆ ನನಗೀಗ, ನನ್ನ ಗತಿ ಏನು ಅಂತ ಯೋಚನೆ ಮಾಡಿಬಿಟ್ಟು ಸಸ್ಮಾರ ರೂಪಂ ನಿಜಮೇವ ಲಕ್ಷ್ಮಣ, ತನ್ನ ಮೂಲ ರೂಪವನ್ನು ಚಿಂತನೆ ಮಾಡ್ತಾನೆ ಲಕ್ಷ್ಮಣ. ತಕ್ಷಣ ಶ್ರೇಷ್ಠದೇವರ ಶಕ್ತಿ ಎಲ್ಲ ಬಂದುಬಿಡುತ್ತೆ. ಹಾಗೆ ಎಷ್ಟು ಪ್ರಯತ್ನ ಪಟ್ಟರು ಎತ್ತಲಕ್ಕಾಗ್ತಾ ಇಲ್ಲ. ಚಚಾರ ಪೃಥ್ವಿ ಸಹಬೇರು ಮಂದರ ಸಸಾಗರ ನೈವ ಚಚಾಲ ಲಕ್ಷ್ಮಣ. ಇಡೀ ಭೂಮಂಡಲ ಅಲಗಾಡಿದ್ರೆ ಲಕ್ಷ್ಮಣ ಅಲಗಾಡೋದಿಲ್ಲ, ಶ್ರೇಷ್ಠದೇವರಲ್ಲ. ಯಾಕೆಂದ್ರೆ ಸಸಪ್ತ ಪಾತಾಲ ಗಿರೀಂದ್ರ ಸಾಗರ ಧರಾಖಿಲೇಯಂ ನನು ಸರ್ಷ ಪಾಯತಿ ಸಹಸ್ರ ಮೂರ್ಧೋ ಅಸ್ಯ ಬತ ಏಕ ಮೂರ್ಧನಿ. ಆತನ ಸಾವಿರ ಹೆಡೆಗಳ ಮೇಲೆ ಒಂದು ಹೆಡೆಯ ಮೇಲೆ ಸಪ್ತ ಸಮುದ್ರ ಸಪ್ತ ಪರ್ವತಗಳ ಸಮೇತವಾದ ಇಡೀ ಭೂಮಂಡಲ ಒಂದು ಸಾಸಿವೆ ಕಾಳಿನಂತೆ ಕೂತಿರಬೇಕಾದ್ರೆ ಇದೆಲ್ಲ ಯಾವ ಲೆಕ್ಕ ಅಂದ್ರೆ ಶೇಷದೇವರು ಆರಾಮಾಗಿದ್ದಾರೆ. ಆಗ ರಾವಣ ಸುಸ್ತಡ್ದು ಹೋದ, ಹನುಮಂತ ನೋಡಿಬಿಟ್ಟು ಒಂದು ದೊಡ್ಡ ಬಂಡೆ ತಗೊಂಡು ಎಸ್ತನಂತೆ, ರಾವಣ ಎದೆ ಬಿಡುತ್ತೆ. ತಕ್ಕ ರಾವಣ ದಪ್ಪ ಅಂತ ಕೆಳಗೆ ಬಿಡುತ್ತಾನೆ. ಈ ಕೆಲಸ ಮಾಡಿ ಲಕ್ಷ್ಮಣನಿಗಾಗಿದ್ದಿಲ್ಲ, ತಾನು ಪ್ರೊಟೆಕ್ಟ್ ಮಾಡಿಕೊಂಡೆ ಹೊರತು ರಾವಣಿಗೆ ಹೊಡಿಲಿಕ್ಕಾಗಲಿಲ್ಲ ಲಕ್ಷ್ಮಣನಿಗೆ. ಆದರೆ ಹನುಮಂತನಿಗೆ ಎರಡೂ ಗೊತ್ತು, ಡಿಫೆನ್ಸ್ ಆಫೆನ್ಸ್ ಎರಡೂ ಗೊತ್ತು ಹನುಮಂತನಿಗೆ, ರಾವಣರಿಗೆ ಬರೀ ಡಿಫೆನ್ಸ್ ಅಷ್ಟೇನೆ, ನೋರನ್. ಆದರೆ ಇಲ್ಲಿ ಒಳ್ಳೆ ಪೆಟ್ಟು ಹಾಕಿದಾಗ ದಪ್ಪದ ಬಿದ್ದ ರಾವಣ. ಹನುಮಂತ ಓಡಿ ಬಂದು ಒಂದೇ ಕೈಯಿಂದ ಎತ್ತಿದ್ದಂತೆ ಲಕ್ಷ್ಮಣನನ್ನ. ಕಂಪೇರ್ ಮಾಡಿ ಈಗ, ಯಾವ ರಾವಣನಿಗೆ ಬ್ರಹ್ಮದೇವರ ವರ ಇದೆ, ಶಿವನ ವರ ಇದೆ, 20 ಕೈಗಳಿಂದ 10 ತಲೆ ಉಪಯೋಗಿಸಿಬಿಟ್ಟು ಎತ್ತಕ್ಕೆ ಅಂತ ಹೋದ್ರೆ ಲಕ್ಷ್ಮಣ ಅಲಗಾಡಲಿಲ್ಲ. ಅದೇ ಹನುಮಂತ ಒಂದು ಕೈಲಿ ಎತ್ತಾರೆ ತಕ್ಷಣ ಬೆಲೆಗೆ ಎದ್ದು ಬಿಡುತ್ತೆ. ಇಂಥ ಹನುಮಂತನ ಲೆಕ್ಕ ಹಾಕಿಕೊಂಡವರಿಗೆ ಅಲ್ಲೇ ಶೇಷರನ್ನ ಎತ್ತಿದ, ಇಲ್ಲೂ ಶೇಷ ಪರ್ವತನ ಎತ್ತಿದ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಇವರು ಚೇಂಜ್ ಮಾಡಿಕೊಂಡ್ರಲ್ಲ, ಏನು ಆಧಾರ ಇದೆ ಅದಕ್ಕೀಗ? ಇಡೀ ಮಹಾಭಾರತ ರಾಮಾಯಣ ಓದಿ ನೋಡಿದರೆ ಭೀಮನ ಶಕ್ತಿಗೆ ಸಮನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲ. ಭೀಮಸೇನ ಸಮೋ ನಾಸ್ತಿ ಸೇನಯೋರುಭಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇಪಿ ಬಲೇಪಿ ಚ. ರಾಮಾಯಣಕ್ಕೆ ಹೋದರೆ ಈಗಾಗಲೇ ಹೇಳಿದನಲ್ಲ, ಜ್ಞಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣ ಬಲೇಶು ಯೋಗೇ ಬುದ್ಧವು ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಇದು ಸಿದ್ಧಾಂತ ಇತ್ತು. ಅಂದಮೇಲೆ ಹನುಮಂತನೇ ಸಮಾನ ಯಾರು ಆಗಲಿಲ್ಲ, ಹನುಮಂತ ಗೆದ್ದಾಯ್ತು. ಇದು ರಾಮದೇವರ ಹತ್ರ ಎತ್ತೋದ್ರು, ರಾಮದೇವರು ನೋಡಿದರು, ಬಾಣ ಕಿತ್ತಿದ್ರು, ಕೈಯಿಟ್ರು, ತಕ್ಷಣ ಲಕ್ಷ್ಮಣನಿಗೆ ಗಾಯದ ಗುರುತು ಕೂಡ ಇಲ್ಲ, ವಾಸಿಯಾಗಿಬಿಡುತ್ತೆ. ಇಲ್ಲ, ಕಾಪಾಡಿದ್ದು ಹನುಮಂತ, ಜೀವ ಪೂರ್ತಿಯಾಗಿ ಇಬ್ಬಿಸಿ ಕೂಡಿಸಿದ್ದು ರಾಮದೇವರು. ಅವರು ಹರಿವಾಯುಗಳಿಂದ ಬದುಕಿದ್ದಾರೆ ಎಂದ ಮೇಲೆ ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಅನ್ನೋ ತತ್ವ ಕಣ್ಣು ಮುಚ್ಚಿಕೊಂಡು ಹೇಳ್ಬೋದು ಅಷ್ಟು ಸ್ಪಷ್ಟ. ಅದೇ ಮಾತು ಇಲ್ಲಿ ಬಂತು, ಶ್ರೀನಿವಾಸ ಕಲ್ಯಾಣ ಕೇಳಿದರೆ ಒಳ್ಳೇದಾಗ್ತದೆ ಅಂತ ಯಾತಕ್ಕೆ ಹೇಳ್ತಾರೆ ಅಂದರೆ, ವಾಯುಜೀವತ್ವತ್ವ ಜ್ಞಾನ ಬಂದರೆ ಒಳ್ಳೇದಾಗಲೇಬೇಕಲ್ಲ, ಅದಕ್ಕೆ ಹೇಳ್ತಾರೆ ಜಯ ಜಯ ಜಗತ್ರಾಣ ಜಗದೊಳಗೆ ಸತ್ರಾಣ ಅಖಿಲ ಕೂಡ ಸದ್ಧಾಮ ಶ್ರೀಮಧ್ವನಾಮ. ಅದು ಹೇಳಿದ್ರೆ ಒಳ್ಳೇದಾಗಲೇಬೇಕು ಅಂತ ಹೇಳೋದಕ್ಕೆ ನಿಶ್ಚಿತ. ಎಷ್ಟೋ ಜನ ನೋಡಿಬೇಕಾದ್ರೆ ಮಕ್ಕಳಿಗೆ ಮದುವೆ ಆಗಿರೋದಿಲ್ಲ, ಶ್ರೀನಿವಾಸ ಕಲ್ಯಾಣ ಮದುವೆ ಆಗಿಬಿಡುತ್ತೆ. ನಾನು ಎಷ್ಟೋ ಸತ್ತ ಅನುಭವ, ಒಂದ್ಸತಿ ಬಾಗಲಕೋಟೆಗೆಲ್ಲ ಹೋಗಿದ್ದೆ, ಆಗ ಒಬ್ರು ಏನು ಮಾಡಿದರು, ಬಂದರು ಒಬ್ಬರು ದೊಡ್ಡ ಇಂಜಿನಿಯರು, ಯಾಕೋ ಮಗಳ ಮದುವೆ ಒಂದು ಆಗ್ತಾ ಇಲ್ಲ, ಅದೊಂದಾದರೆ ಭಾರಿ ಇದಾಗ್ತಾ ಇರುತ್ತೆ, ಅದಕ್ಕೆ ಏನು ಶ್ರೀನಿವಾಸ ಕಲ್ಯಾಣ ಹೇಳಿ ಏನಾದ್ರು ಮಾಡಬೇಕಾ ಅಂತ ಕೇಳಿದರು, ಏನು ಮಾಡಬೇಕಂತ ಕೇಳಿದರು. ಹಾಗೆ ಶ್ರೀನಿವಾಸ ಕಲ್ಯಾಣ ರುಕ್ಮಿಣೇಶ್ವರಿ ಯಾದ ಹೇಳಿಸಿಬಿಡಿ ಸರಿ ಹೋಗುತ್ತೆ ಅಂತ ಹೇಳಿದ ತಕ್ಷಣ ಅವ್ರೇನು ಮಾಡಿದರು, ಹಾಗಿದ್ರೆ ಬನ್ನಿ ನೀವೇ ಹೇಳಿಬಿಡಿ ನಾಳೆ ಅಂತ ಹೇಳಿದರು. ಆಗಲೇ ಅಂತ ಹೇಳಿದ್ದಾಯ್ತು. ನೀವು ಆಶ್ಚರ್ಯ, ನಾಳೆ ಸಾಯಂಕಾಲ 5 ಗಂಟೆಗೆ ಇಟ್ಕೊಂಡಿದ್ದಾರೆ ಪ್ರವಚನ, ಅವರು 4 ಗಂಟೆಗೆ ಹೊರ ಬಂದಿದ್ದಾರೆ ಮನೆಗೆ ಆಗಲೇ, ಪ್ರವಚನಕ್ಕಿಂತ ಮುಂಚೆನೆ ಪ್ರವಚನ ಶುರುವಾಗುತ್ತೆ ಮದುವೆ ಫಿಕ್ಸ್ ಆಗಿದೆ ಅಷ್ಟೊತ್ತಿಗೆ. ಆಗಲೇ 5 ಗಂಟೆಗೆ ಹೋದ್ರೆ ಆಮೇಲೆ ಮದುವೆ ಆಗೋ ಬಿಡುತ್ತೆ ಕೂಡ ಅಂದ್ರೆ ಇನ್ನು ಮುಂಚೆ ಆಚಾರ ಅದಕ್ಕೆ ಹೇಳ್ತಾರೆ, ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ. ದೇವರು ಕೆಲಸ ಮಾಡ್ತೇವೆ ಅಂತ ಹೋಗಿ ಅಡ್ವಾನ್ಸ್ ಫಲ ಕೊಟ್ಟಿರ್ತಾರೆ. ಸರ್ಕಾರ ಎಷ್ಟೋ ಜನ ಕಂಪ್ನಿಗೆ ರಿಪೋರ್ಟ್ ಮಾಡ್ಕೋಬೇಕಾದ್ರೆ ಅಡ್ವಾನ್ಸ್ ಕೊಟ್ಟು ಸೇರಿಸ್ಕೋತಾರೆ, ದೇವರು ಕೊಡದೇ ಇರ್ತಾರೆ ಲೆಕ್ಕ ಹಾಕಿ ನೋಡೋಣಂತೆ. ಪೂರ್ಣ ಫಲ ಇನ್ನು ಅರ್ಥ ಮಾಡಿಕೊಂಡ್ರೆ ಇವತ್ತಿಗೂ ಕೂಡ ಎಷ್ಟೆಷ್ಟು ಪ್ರಯತ್ನ ನಮಗೆ ಯಶಸ್ವಿ ಆಗೋದಿಲ್ಲ. ದೇವರ ಹೆಸರು ಹೇಳ್ರಿ, ಕಣ್ಣು ಮುಚ್ಕೊಂಡು ಕೆಲಸ ಆಗ್ತದೆ. ದೇವರ ನಾಮೋಚ್ಚಾರಣೆ ಸಾಕು, ಅಷ್ಟು ಶಕ್ತಿ. ಇದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ವಾಯುದೇವರ ಹಿರಿಮೆ ಶ್ರೀಹರಿಯ ಮಹಾತ್ಮ್ಯ ಕೇಳಿದಾಗ ನಮ್ಮ ಅಭೀಷ್ಟ ಈಡೇರೋದಿಲ್ಲ ಅಂದ್ರೆ ಅರ್ಥನೇ ಇಲ್ಲ, ಅದಕ್ಕಿಂತ ದೊಡ್ಡ ಉಪಾಯ ಇಲ್ಲ. ಧರ್ಮಾರ್ಥ ಕಾಮ ಮೋಕ್ಷಾಣಾಂ ನಾನ್ಯೋಪಾಯಸ್ತು ವಿದ್ಯತೆ ಸತ್ಯಂ ರವೀಮಿ ದೇವೇಶ ಕೃಷಿಕೇ ಸಾಕ್ಷನಾದೃತೆ. ಆಚಾರ್ಯ ಸಾರಿದ ದೊಡ್ಡ ತತ್ವ ಅದು. ಅಂದ್ರಿಂದ ಇವತ್ತು ಸೋತಿದ್ದು ಶೇಷದೇವರು, ಗೆದ್ದಿದ್ದು ವಾಯುದೇವರ ಹೊರತು ಬೇರೆ ಅಲ್ಲ. ಇಡೀ ರಾಮಾಯಣದಲ್ಲಿ ಈ ರೀತಿ ಇನ್ನೊಮ್ಮೆ ನಡೀತು. ಮತ್ತೆ ರಾವಣ ಬಂದು ಮತ್ತೊಮ್ಮೆ ಹೊಡಿತಾನೆ ಲಕ್ಷ್ಮಣನ, ಮತ್ತೆ ಲಕ್ಷ್ಮಣ ಬೀಳ್ತಾನೆ. ಆಗ ರಾಮದೇವರು ಹೇಳ್ತಾರೆ, ಲಕ್ಷ್ಮಣ ನೋಡು ಹನುಮಂತ, ಇನ್ನೊಮ್ಮೆ ಸಂಜೀವನ ತಗೊಂಡು ಬಾ. 2 ಸರ್ತಿ ಹನುಮಂತ ಸಂಜೀವ ತಂದಿತ್ತು, ಒಮ್ಮೆ ಲಕ್ಷ್ಮಣ ಪ್ಲಸ್ ಎಲ್ಲ ಕಪಿಗಳು, ಒಮ್ಮೆ ಬರೀ ಲಕ್ಷ್ಮಣನಿಗೋಸ್ಕರ ತರಿಸ್ತಾರೆ ಎಕ್ಸ್ಕ್ಲೂಸಿವ್ಲಿ. ಅದು ಗುಂಪಿನಲ್ಲಿ ಗೋವಿಂದ ಆಗಬಾರ್ದು, ಮತ್ತೆ ಅವರಿಗೋಸ್ಕರ ಪರಿಸ್ಥಿತಿ ಬರೀತ ಮತ್ತೆ ಮತ್ತೆ ಬದುಕಿ ಬಿಡ್ತಾನೆ. ಈಗ 2 ಸರ್ತಿ ಲಕ್ಷ್ಮಣ ಪ್ರಾಣದಾತಾಚ ಆದಮೇಲೆ ಶೇಷದೇವರು ಕಡಿಮೆ. ಶೇಷದೇವರು ಕಡಿಮೆ ಅಂದ್ರೆ ಯಾರಿಗೋ ಕಡಿಮೆ ಅಲ್ಲ, ಮತ್ತೆ ವಾಯುದೇವರಿಗಿಂತ ಕಡಿಮೆ ಅಷ್ಟೇನೆ. ಇಂದ್ರಾದಿ ದೇವತೆಗಳಿಂದ ಭಾರಿ ಮೇಲಿದ್ದಾರೆ ಅವರು, ಆದರೆ ವಾಯುದೇವರಿಗಿಂತ ಕಡಿಮೆ ಅಂತ ಒಪ್ಪಲೇಬೇಕು ಅಂತಾಯ್ತು. ಹೀಗಾಗಿ ಅವರು ತಪ್ಪು ಮಾಡಿದ್ದಾರೆ ಹೊರತು ಗೆಲುವು ವಾಯುದೇವರದ್ದೇನೆ. ಇನ್ನೊಂದು ಕಾರಣ ಇದೆ. ಮೊದಲು ಏನಂತ ಹೆಸರು ಬಂತು, ವೃಷಭಾದ್ರಿ ಅಂತ ಹೆಸರು ಬಂತು. ವೃಷಭ ಯಾರವನು, ದೇವರಿಂದ ಸೋತವನು ಸತ್ತವನು, ಅವನ ಹೆಸರಿಟ್ರು. ಆಮೇಲೆ ವಾಯುದೇವರು ಹೊರ ಕೊಟ್ಟರು, ಅಂಜನಿಗೆ ಮಗು ಹುಟ್ಟಿತು, ಹೆಸರು ಏನಂತ ಬಂತು, ಅಂಜನಾದ್ರಿ ಅಂತ ಹೆಸರು ಬಂತು. ಅಂದರೆ ಚಿಕ್ಕವರ ಹೆಸರು ಬರ್ತಾ ಇದೆ, ಅದು ಇಂಪಾರ್ಟೆಂಟ್. ಅದು ಚಿಕ್ಕವರ ಹೆಸರು ಬರ್ತಾ ಇದೆ. ಶೇಷಾದ್ರಿ ಅಂತ ಹೆಸರು ವಾಯುವದ್ರಿ ಅಂತ ಬರಲಿಲ್ಲ, ಯಾತಕ್ಕೆ ಅಂದರೆ ಸೋತವರು ಶೇಷದೇವರು. ಸೋತವರ ಹೆಸರು ಮಹಾಭಾರತದಲ್ಲಿ ಹಾಗೇನೆ, ಭೀಷ್ಮ ಪರ್ವ, ದ್ರೋಣ ಪರ್ವ, ಕರ್ಣ ಪರ್ವ, ಎಲ್ಲ ಸೋತವರ ಹೆಸರುಗಳು ಅವೆಲ್ಲ ಕೂಡ. ಯಾರೋ ಕೇಳಿದರು ಭೀಮ ಪರ್ವನೇ ಇಲ್ಲ ಅದರೊಳಗೆ, ಅದರ ಅರ್ಜುನ ಪರ್ವನೇ ಇಲ್ಲ ಅಂತ ಕೇಳಿದರು. ನೋಡ್ರಿ ಫೇಲ್ಡ್ ಲಿಸ್ಟ್, ಅದೊಂದು ಪಾಸ್ ಆದ್ರ ಲಿಸ್ಟ್ ಯಾಕೆ ಬರ್ತದೆ ಅದರೊಳಗೆ? ರ್ಯಾಂಕ್ ಸ್ಟೂಡೆಂಟ್ ಹೆಸರು ಫೇಲ್ಡ್ ಕ್ಯಾಂಡಿಡೇಟ್ ಹೆಸರು ಯಾಕೆ ಹೇಳ್ತಾರೆ? ಭೀಷ್ಮ ದ್ರೋಣಾದಿಗಳೆಲ್ಲ ಕ್ರಮವಾಗಿ ಸೋತವರು ಪಾಪ. ಆದ್ದರಿಂದ ಇವತ್ತು ಭೀಮ ಪರ್ವ ಅಂತ ಹೇಳಬೇಕು, ಇಡೀ ಮಹಾಭಾರತನೇ ಭೀಮ ಪರ್ವ ಅಷ್ಟೇ ಆಗಿದೆ. ಒಂದು ಪರ್ವಕ್ಕೆ ಹೆಸರು ಇಡೀ ಮಹಾಭಾರತ ಕೇಳಬೇಕಷ್ಟೆ. ಆದ್ದರಿಂದ ಅವರು ಸೋತವರು ಅಲ್ಲೆಲ್ಲೇ ಮುಗಿತವ್ರದ್ದು ಕಥೆ ಅಷ್ಟಿಟ್ಟಿದ್ದಾರೆ. ಶೇಷ ಪರ್ವತ ಅಂತ ಹೆಸರು ಬಂತ ಹೊರತು ವಾಯು ಪರ್ವತ ಹೆಸರು ಬರೋಕ್ಕೆ ಅದೇ ಕಾರಣ. ನಿಜವಾದ ಹೆಸರು ಏನು ಗೊತ್ತೇನೆ, ಅದಕ್ಕೆ ಆನಂದಾದ್ರಿ ಅಂತಲೇ ಹೆಸರು. ಶೇಷನಿಗೆ ಹೆಸರು ಯಾತಕ್ಕೆ ಬಂತು ಅಂದರೆ, ಮೇರು ಪರ್ವತಕ್ಕೆ ಅನೇಕ ಕವಲುಗಳು, ಒಂದು ಕವಲಿಗೆ ಆನಂದಾದ್ರಿ ಅಂತ. ಹಿಮಾಲಯ ಪರ್ವತ ಇದೆಯಲ್ಲ, ನಾವು ಹಿಮಾಲಯ ಪರ್ವತ ಅಷ್ಟೇ ಕರಿತೇವೆ ಅಷ್ಟೇ, ಬೇರೆ ಬೇರೆ ಹೆಸರು ಅದಕ್ಕೆ ಬಳಗೆಲ್ಲ ಹೋಗಿಬಿಟ್ರೆ ಬೇರೆ ಬೇರೆ ಹೆಸರು ಇದೆ. ಅದಕ್ಕೆ ನಾರಾಯಣ ಪರ್ವತ, ನಾರಾಯಣ ದೇವರು ಇದ್ದಾರಲ್ಲ ಅದಕ್ಕೆ ನಾರಾಯಣ ಪರ್ವತ ಅಂತ ಹೆಸರು. ಎದುರಿನ ಪರ್ವತ ಇದೆಯಲ್ಲ, ನರ ಪರ್ವತ ಅಂತ ಹೆಸರು ಅದಕ್ಕೆ. ನಾರಾಯಣ ಪರ್ವತ ಪಕ್ಕ ಇದೆಯಲ್ಲ, ಉರ್ವಶಿ ಪರ್ವತ ಅಂತ ಹೆಸರು ಅದಕ್ಕೆ. ಒಟ್ಟಾಗಿ ಹಿಮಾಲಯ ಪರ್ವತ ಕಾರ ಹೆಸರು ಬೇರೆ ಬೇರೆ ಇದೆ. ಆನಂದ್ ಮೇರು ಪರ್ವತ ಅನೇಕ ಕವಲಗಳಲ್ಲಿ ಆನಂದಾದ್ರಿ ಒಂದು, ಅದನ್ನು ಶೇಷ ಹಿಡ್ಕೊಂಡ. ಆಶ್ಚರ್ಯ, ಆನಂದಾದ್ರಿಂದ ಆನಂದ ತೀರ್ಥಾದ್ರಿ ಅಂತ ಆಯ್ತು. ಅದನ್ನು ಹಿಡ್ಕೊಂಡಿದ್ದಕ್ಕೆ ಹೆಸರು ಬಂತ ಆತನಿಗೆ. ಅಂದ್ರೆ ವಾಯುದೇವರು ಯಾರು ಹಿಡ್ಕೋತಾರೋ ಅವ್ರಿಗೆ ಹೆಸರು ಬರ್ತದೆ ಅಂತ ಅರ್ಥ. ವಾಯುದೇವ ದೈತೀರ್ಥ ಹಿಡ್ಕೊಂಡಿದ್ದಕ್ಕೆ ಅವರಿಗಂತ ಹೆಸರು ಯಾರಿಗೆ ಬಂತು? ಅಬ್ಬ ಪರಂ ಶ್ರೀಮತ್ ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಕಿಮಪಿಚ ವದಂತೋಪಿ ಮಹತಾಂ. ಅವರ ಹೆಸರು ಅಂದ್ರೆ ದಿಗಂತ ವಿಶ್ರಾಂತ ಕೀರ್ತಿ ಅಂತಾರಲ್ಲ ಅಂತ ಪುಣ್ಯಾತ್ಮರಾಗಿಬಿಟ್ರು. ಅದಕ್ಕೆ ಹೇಳ್ತಾರೆ, ಮುಕುಂದ ಭಕ್ತಿ ಗುರುಭಕ್ತಿ ಜಾಯಿ. ಶೇಷದೇವರು ವಾಯುದೇವರ ಗಟ್ಟಿಯಾಗಿ ಹಿಡ್ಕೊಂಡಿದ್ದರ ಫಲ ಶೇಷಾದ್ರಿಯನ ಹೆಸರು ಬಂದು ಸಾಕ್ಷಾತ್ ನಾರಾಯಣ ಬರಹಾಗಾಯ್ತಲ್ಲಿ. ಇದು ಶೇಷಾದ್ರಿಯನ ಹೆಸರು ಬರೋದಕ್ಕೆ ಕಾರಣ. ಅಲ್ಲಿಗೆ ದ್ವಾಪರಯುಗದಲ್ಲಿ ಕಥೆ ಮುಕ್ತಾಯವಾಯಿತು. ಇನ್ನು ಕಲಿಯುಗದಲ್ಲಿ ವೆಂಕಟಾದ್ರಿ ಅಂತ ಹೆಸರು, ವೆಂಕಟ ಪರ್ವತ ಅಂತ ಹೆಸರು. ಯಾತಕ್ಕೆ ಅಂತ ಒಂದು ವಿಚಿತ್ರ ಕಥೆ ಹೇಳುತ್ತಾರೆ. ಒಬ್ಬ ಬ್ರಾಹ್ಮಣ ಪುರಂದರ ಅಂತ ಹೆಸರು, ಪುರಂದರ ದಾಸರು ಅಂತ ಪುರಂದರ ಅಂತ ಹೆಸರು ಇಟ್ಕೊಂಡು ಒಬ್ಬರು ಇದ್ದಾರೆ ಅಂತ ಆಯ್ತಲ್ಲ. ಪುರಂದರ ದಾಸರು ಇದಕ್ಕೆ ಅನ್ಯೂಜುವಲ್ ನೇಮ್ ಯಾತಕ್ಕೆ ಅಂದರೆ ವೆಂಕಟೇಶ್ವರ ಅಂತ ಹೆಸರಿದೆ ಒಂದು. ಪುರಂದರ ಅಂತ ಒಬ್ಬ ವ್ಯಕ್ತಿ, ಒಳ್ಳೆ ಸದಾಚಾರ ಸಂಪನ್ನನಾದ ಬ್ರಾಹ್ಮಣ. ಅವನಿಗೆ ಒಳ್ಳೆಯ ಅವನಿಗೆ ಎಷ್ಟೋ ದಿವಸ ಮಕ್ಕಳಿರಲಿಲ್ಲಂತೆ ಪಾಪ. ಹೆಂಡತಿ ಭಾರಿ ಯೋಗ್ಯಳು, ತುಂಬಾ ದಿವಸ ಮಕ್ಕಳಿರಲಿಲ್ಲ, ವೃದ್ಧಾಪ್ಯನೂ ಬಂತು ಹೆಚ್ಚು ಕಡಿಮೆ. ಆ ಮಗ ಪುತ್ರ ಆಗಬೇಕಂತ ಕೇಳಲಿಲ್ಲ ಅಂತ ಆತ. ಪುತ್ರೋತ್ಸವ ಆಯ್ತಂತೆ, ಭಾರಿ ವಿಶೇಷ ಇತ್ತು. ಕೇಳದೆ ಮಕ್ಕಳು ಹುಟ್ಟಿದ ವಿಚಿತ್ರ ಪ್ರಸಂಗ ಇತ್ತು. ಶಾಸ್ತ್ರ ಹೇಳುತ್ತದೆ, ಧರ್ಮಾಚರಣೆ ಮಾಡಿಕೊಂಡಿದ್ರೆ ಕೂತಲ್ಲೇ ಫಲ ಬರುತ್ತೆ, ಯಾಕೆ ಕೇಳೋದಕ್ಕೆ ಹೋಗ್ತೀರಿ ಅಂತ ಅರ್ಥ. ಕರ್ಮಣ್ಣೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ. ಒಂದಿನ ತಮ್ಮ ಒಳ್ಳೆ ಮಗ ಹುಟ್ಟಿದ ಪಾಪ, ಮಾಧವ ಅಂತ ಹೆಸರು, ದೇವರ ಹೆಸರೇ ಇಟ್ಟುಬಿಟ್ಟ, ಮಾಧವ ಅಂತ ಬ್ರಾಹ್ಮಣನ ಹೆಸರು. ಒಳ್ಳೆ ಸಾವು, ಒಳ್ಳೆ ಚೆನ್ನಾಗಿ ಬೆಳೆದ. ಅವರಿಗೊಂದು ಸಕಾಲದಲ್ಲಿ ಮದುವೆನೂ ಮಾಡಿಬಿಟ್ಟ. ಪಾಂಡ್ಯ ದೇಶದ ಕನ್ಯೆ ಚದ್ರಲೇಖ ಅಂತ ಅವಳ ಹೆಸರು. ಮದುವೆನೇ ಆಯಿತು, ಭಾರಿ ಒಳ್ಳೆ ಸೊಸೆಯವಳು, ಒಳ್ಳೆ ಸುಖದ ಸಂಸಾರ ನಡೀತಾ ಇತ್ತು. ಪ್ರಾರಬ್ಧ ನೋಡಿ ಹೇಗೆ ಬರುತ್ತೆ. ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಮಧ್ಯಾಹ್ನದ ಹೊತ್ತು ಪಾಪ, ಆಗ ಅವನಿಗೆ ತನ್ನ ಚಂದ್ರಲೇಖೆ ಹೆಂಡತಿ ಇದ್ದಾಳಲ್ಲ, ಅವಳ ಜೊತೆಗೆ ಸಂಪರ್ಕ ಮಾಡಬೇಕು ಅನ್ನೋ ಭಾವನೆ ಬಂದೋಯ್ತು. ಏನು ಪ್ರಾರಬ್ಧ ನೋಡಿದ್ರ, ಇಂಥ ಬೈಕೆಗಳು ಅಯೋಗ್ಯರಿ ಬರೋದೇನೋ ನಿತ್ಯ ಬರುತ್ತೆ, ಅದೇ ಯೋಚನೆ ಅಲ್ಲ, ಅಯೋಗ್ಯರಿ ಜೀವನನೇ ಆಗಿರೋದು ಅವರಿಗೆ. ಷಟ್ಪ್ರಶ್ನೋಪನಿಷತ್ ಹೇಳುತ್ತದೆ, ದಿವಾರಮಣ ಮಹಾನಿಷಿದ್ಧ ಅಂತ ಶಾಸ್ತ್ರ. ದಿವಾರಮಣದಿಂದ ಮಹಾನಿಷಿದ್ಧ ಉಂಟು. ಒಬ್ಬ ಮನುಷ್ಯ ನಿಜವಾಗಲೂ ಬ್ರಹ್ಮಚರ್ಯ ಕಳ್ಕೊಳ್ಳೋದು ಅಂದರೆ ದಿವಾರಮಣದಿಂದ. ವಾಯುದೇವರು ಶಾಪ ಹಾಕ್ತಾರೆ, ಭಾರತೀ ದೇವಿ ಶಾಪ ಹಾಕ್ತಾರೆ ಅನ್ನೋ ಮಾತು ಷಟ್ಪ್ರಶ್ನೋಪನಿಷತ್ತಲ್ಲಿ ಬರ್ತದೆ. ಇದು ಅವನು ಓದ್ದವನೇ ಪಾಪ, ವೇದವೇದಾಂತ ಪಾರದಂಗಾತ ಪಾಪ, ಪ್ರಾರಬ್ಧವಶಾತ್ ಬುದ್ಧಿ ಕೆಟ್ಟ ಹೋಗಿಬಿಟ್ಟಿದೆ. ಹೆಂಡತಿನ ಒತ್ತಾಯ ಮಾಡಿದ, ಅವಳು ಹೇಳ್ತಾಳೆ, ಸ್ವಾಮಿ ಎಂಥ ಕೆಲಸ ಇದು, ಒಂದು ಎಂಥ ಮನೆ ನಿಮ್ಮ ಮನೆ, ನಿತ್ಯ ದೇವ್ರ ಪೂಜೆ ಆದ ಮನೆ, ವೈಶ್ವದೇವಾದಿಗಳು ನಡೆದ ಮನೆ, ಪಾಠಪ್ರಯೋಗ ನಡೆತಕ್ಕಂಥ ಮನೆ, ಇಂಥ ಮನೆಯಲ್ಲಿ ದಿವಾರ ಮಾಡದಂಥ ಕೆಟ್ಟ ಇದಕ್ಕೆ ನಾನು ಒಪ್ಪೋದಿಲ್ಲ ಅಂತ ಹೇಳಿಬಿಟ್ಟಿಲ್ಲ. ಅದಕ್ಕೆ ಈಗ ಒಳ್ಳೆ ಕುಲೀನ ಕನ್ಯೆ ಅಂದರೆ ಹೇಗಿರ್ತಾರೆ ಎಂಬ ದೃಷ್ಟಾಂತ ಅದು. ಅವಳು ಒಳ್ಳೆ ಸತ್ಕುರದಲ್ಲಿ ಹುಟ್ಟಿದವಳಾದ್ರಿಂದ ಒಳ್ಳೆ ಸಂಸ್ಕಾರ ಇದೆ ಅವಳಿಗೆ. ಗಂಡ ತಪ್ಪಾಡಿ ಮಾತ್ರಕ್ಕೆ ಹೆಂಡತಿ ತಪ್ಪು ಮಾಡಬೇಕು ಅಂತೇನೂ ಅಲ್ಲ. ಪಾತಿವ್ರತ್ಯ ಅಂದರೆ ತಪ್ಪಿಗೆ ಸಹಕಾರ ಕೊಟ್ಟರೆ ಪಾತಿವ್ರತ್ಯ ಅಲ್ಲ, ತಪ್ಪನ್ನು ತಿದ್ದಿದ್ರೆ ಪಾತಿವ್ರತ್ಯ. ಅವಳು ಹೇಳ್ತಾಳೆ, ಸಾಧ್ಯ ಇಲ್ಲ ಅಂತ ಹೇಳಿಲ್ಲ. ಅವನು ಕೇಳೋದೇ ಇಲ್ಲ, ಇಲ್ಲ ಇಲ್ಲ ಅವನು ಬುದ್ಧಿ ಬಂತು ಅಂತ ಕೇಳಿದರೆ ಹೇಳ್ತಾರೆ, ಕೃತಾಂತ ಪಾಶಬದ್ಧಾನಾಂ ದೈವೋಪಹತ ಚೇತಸಾಂ ಬುದ್ಧಯ ಕುಬ್ಜಗಾಮಿನ್ಯಃ ಭವಂತಿ ಮಹತಾಮಪಿ ಅಂತ ಪುರಾಣದ ವಾಕ್ಯ. ಹಾಳಾಗೋ ಪ್ರಸಂಗ ಬಂದರೆ ಎಂತ ಬುದ್ಧಿವಂತನ ಬುದ್ಧಿನೂ ಕೆಟ್ಟ ಹಾಳಾಗಿ ಹೋಗಿಬಿಡುತ್ತೆ. ಹಠ ಹಿಡಿತಾ ಇದ್ದಾನೆ, ಅವಳು ಏನು ಪ್ರಯತ್ನ ಪಟ್ಟು ತಪ್ಪಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ನೋಡು, ನನಗೆ ಪುತ್ರೋತ್ಸವ ಆಗಬೇಕು ಅಂತ ಅಪೇಕ್ಷೆ ಇದೆ, ನೀನಿಗೆ ಸಹಕಾರ ಕೊಟ್ಟರೆ ಒಳ್ಳೆ ಮಗ ಹುಡ್ತಾನೆ, ಅದು ಬೇರೆ ಶುರು ಮಾಡಿಬಿಟ್ಟ. ಅವಳು ಗೊತ್ತಾಯ್ತು, ಹೇಳಿ ಉಪಯೋಗ ಇಲ್ಲ ಅಂತ ಅರ್ಥ ಆಗಿಬಿಡುತ್ತೆ ಪಾಪ. ಅರ್ಥ ಆಯ್ತು, ಏನೇ ಉಪಯೋಗ ಇಲ್ಲ, ಸದ್ಯಕ್ಕೆ ಏನಾದ್ರು ಉಪಾಯ ಮಾಡಬೇಕು ಅಂತ ಯೋಚನೆ ಮಾಡಿಲ್ಲ ಪಾಪ. ಒಳ್ಳೆ ಸಂಸ್ಕಾರ ಹೇಗಿತ್ತು ನೋಡಿದ್ರ. ಅವಳು ಹೇಳ್ತಾಳೆ, ಸ್ವಾಮಿ ಮನೆಯಲ್ಲಿಂತ ಅನ್ಯಾಯ ಆಗಬಾರದು, ಬಹಳ ತಪ್ಪಿದು ಒಂದು, ಆದ್ದರಿಂದ ನಾನು ಮನೆಯಿಂದ ಹೊರಗೆ ಹೋಗ್ತೇನೆ. ಜಲಾರ್ಥಂ ಅಂತ ಹೇಳ್ತಾಳೆ, ನೀರು ತರಲಿಕ್ಕೆ ಅಂತ ನಾನು ಹೊರಗೆ ಹೋಗ್ತೇನೆ, ನೀವು ನನ್ನ ಹಿಂದೆ ಬನ್ನಿ, ಮನೆಯಲ್ಲಂತೂ ಕೆಲಸ ಆಗಬಾರ್ದು ಅಂತ ಹೇಳಿಬಿಟ್ಲಂತೆ. ಆಯಿತು ಅಂತ ಒಪ್ಕೋತಾನೆ, ಅವಳು ನೀರು ತರ್ತೇನೆ ಅಂತ ಹೊರಟು ಬಿಟ್ಲಂತೆ. ಇವನು ಹಿಂದೆ ಹೊರಟ, ನೀರು ತರ್ತೇನೆ ಅಂತ ಹೊರಟು ಹಿಂದೆ ಹೊರಟ, ಸ್ವಲ್ಪ ದೂರ ಹೋಗಿ ಆಯಿತು. ಅಷ್ಟೊತ್ತು ವಿಚಿತ್ರ ದೃಶ್ಯ ಕಾಣ್ತಾ ಇದ್ದಾನೆ. ಒಬ್ಬಳು ಪರಮ ಪರಮ ಅಯೋಗ್ಯಳಾದಂಥ ಸ್ತ್ರೀ, ಕುಂತಲ ಅಂತ ಹೆಸರು. ಅವಳು ಎಲ್ಲಾದರೂ ಭಾರಿ ದುಷ್ಟಳು, ವ್ಯಭಿಚಾರಾದಿ ದೋಷಗ್ರಸ್ತಳು, ಅತ್ಯಂತ ಹೀನಳು. ಅವಳನ್ನು ನೋಡ್ತಾನೆ, ಭಾರಿ ಸುಂದರಿ, ಇದೊಂದು ದೊಡ್ಡ ಆಶ್ಚರ್ಯ ಇದೆ. ಇದು ಭಾರಿ ದುಷ್ಟಳು, ವ್ಯಭಿಚಾರಾದಿ ಬಹಳ ದೋಷ ಹೊಂದಿದವಳು, ಆದರೆ ಭಾರಿ ಸುಂದರಿ ಅವಳು. ನೋಡಿದಂತೆ ತಕ್ಷಣ ಅವಳ ಕಡೆ ಮನಸ್ಸೋಯ್ತಂತ ಅವನಿಗೆ, ತೀರ್ಮಾನ ಮಾಡಿಬಿಡ್ತಾನೆ, ಅದಿಗೆ ಒಳ್ಳೇ ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟ. ಹೆಂಡತಿ ಬಗ್ಗೆ ಆಸಕ್ತಿ ಹೊರಟೋಗಿಬಿಡ್ತು. ಇನ್ನು ಅದೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ವಲ್ಲ, ಹೆಂಡತಿನ ಕರೀತಾ, ನೋಡು ನಿನ್ನ ಬಗ್ಗೆ ಭಾರಿ ಸಂತೋಷ ಆಯಿತು, ನನಗೆ ಏನೋ ಪರೀಕ್ಷೆ ಮಾಡಲಿಕ್ಕೆ ಅಂತ ಮಾತಾಡಿದೆ, ಏನು ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡ, ನನ್ನ ಉದ್ದೇಶ ಏನಿದೆ ಮನೆಗೆ ಹೋಗು ಅಂತ ಹೇಳಿಬಿಟ್ಟಂತ. ಅವನ ಉದ್ದೇಶ ಬೇರೆಯೇ ಇದ್ದಿದ್ದು, ಈ ಹೆಂಡತಿನ ಮನೆಗೆ ಕಳಿಸಿ ಇವಳತ್ರ ಹೇಳಬೇಕು ಅಂತ ಅವನ ಯೋಚನೆ. ಮನೆಗೆ ಹೋಗೋದು, ಅವಳು ಖುಷಿ ಮನೆಗೆ ಹೊರಟೋಗ್ಬಿಟ್ಟು, ಸದ್ಯ ಪಾಪ ನನ್ನಿಂದ ಪಾಪ ಆಗಲಿಲ್ಲ ಪುಣ್ಯ, ಹೊರಟೋಗಿಬಿಟ್ಲಂತ. ಇಲ್ಲೊಂದು ಸ್ವಾರಸ್ಯ ನೋಡಿ, ಜಲಾರ್ಥಂ ಅಂತ ಹೊರಟಿದ್ಲು ಅವಳು, ನೀರು ತರ್ತೇನೆ ಅಂತ ನೇವ ಹಾಕ್ಕೊಂಡು ಹೊರಟ್ಲು. ಅಲ್ಲಿ ಪಾಪಕರ್ಮ ಮಾಡೋ ಪ್ರಸಂಗ ಬರಲೇ ಇಲ್ಲ. ಯಾತಕ್ಕೆ ಅಂದರೆ ಜಲದಲ್ಲಿ ನಾರಾಯಣ ಇದ್ದಾನೆ ಅಂತ ಹೇಳಿದ್ದಾರೆ. ಜಲೇ ಅವತು ಮಾಂ ಮತ್ಸ್ಯಮೂರ್ತಿ, ನಾರಾಯಣ ಶಬ್ದಕ್ಕೆ ಅರ್ಥನೇ ಅದು, ನೀರಿನೊಳಗಿರೋನು ಅಂತ ಅರ್ಥ. ನಾರಾಯಣ ಶಬ್ದಕ್ಕೆ ನೀರಿನೊಳಗಿರೋನು ಅಂತ ಅರ್ಥ. ನೀರು ಮಡಿ ಅಂತ ಯಾತಕ್ಕೆ ಕರೀತಾರೆ ಗೊತ್ತೇನು, ಒಳ್ಳೆ ನಾರಾಯಣ ಇದ್ದಾನೆ, ಅದಕ್ಕೆ ಜಲಸ್ಪರ್ಶ ಅಂತ ಕರೀತಾರೆ. ನೀರು ಮುಟ್ಟಿದ್ರೆ ಶುದ್ಧ ಅಂತ, ಅಂದಮೇಲೆ ಆ ರೀತಿ ಅಭ್ಯಾಸ ಮಾಡೋದು, ಸ್ನಾನಕ್ಕಿಂತ ನೀರು ಮುಟ್ಟಿ ಬಂದ್ಬಿಡೋದು, ಆ ರೀತಿ ಮಾಡಬಾರದು. ಆಪತ್ಕಾಲದೊಳಗೆ ನೀರು ಮುಟ್ಟಿದ್ರೂ ಶುದ್ಧ ಅಂತ ಅರ್ಥ. ನಮಗೆ ಪೂರ್ತಿ ನೀರು ಸಿಗದೆ ಹೋದರೆ ಆಪತ್ಕಾಲದೊಳಗೆ ಜಲಸ್ಪರ್ಶವೇ ಬಹಳ ಮಹತ್ವಪೂರ್ಣವಾದ, ಒಳಗೆ ದೇವರಿದ್ದಾನೆ. ನಮ್ಮ ಜೀವನದಲ್ಲಿ ನೀರಿಲ್ಲದೆ ಹೋದರೆ ಏನು ಮಾಡಲಿಕ್ಕೂ ಬರೋದಿಲ್ಲ, ಅಡಿಗೆ ಇಲ್ಲ, ಸ್ನಾನ ಇಲ್ಲ, ಆಚಮರ ಇಲ್ಲ, ಬದುಕೇ ಇಲ್ಲ. ಜೀವನಂ ಭುವನಂ ವನಂ ಅಂತ ಅಮರಕೋಶ, ಲೈಫ್ ಅಂತ ಕರೀತಾರೆ ನೀರನ್ನು. ಅದಕ್ಕೆ ನಾನು ನೀರು ಅಂತ ಹೇಳಿದ್ದಕ್ಕೇ ಅದು ಪಾಪ ಕಾರ್ಯ ಮಾಡೋ ಯೋಗ ತಪ್ಪಿಹೋಯ್ತು. ಇದು ನೀರು ಅಂತ ಹೇಳಿದ ಮಾತ್ರಕ್ಕೆ ಪಾಪ ಕಾರ್ಯ ತಪ್ಪೋದಾದರೆ ಜಲಂ ಅಂದರೆ ತೀರ್ಥಂ ಅಂತ ಅರ್ಥ. ಶಾಸ್ತ್ರಾಧ್ಯಯನ ಮಾಡಲಿಕ್ಕೆ ಹೊರಟ್ರೆ ಎಲ್ಲ ಪಾಪ ಪರಿಹಾರವಾಗ್ತವೆ. ಶ್ರುತಂ ಹರತಿ ಪಾಪಾನಿ, ಪುರಾಣದ ವಾಕ್ಯ ಅದು. ನಿಮಗೆ ಅರ್ಥ ಆಗುತ್ತೋ ಬಿಡುತ್ತೋ, ಸುಮ್ಮನೆ ಶಾಸ್ತ್ರ ಕಡೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾರೆ. ಅದು ಹೇಗೆ ಔಷಧಿ ತಗೋತಾರೆ ಏನು ಗೊತ್ತಾ ಅವನಿಗೆ, ಯಾವ ಕಂಪ್ನಿದು ಗೊತ್ತಾ, ಏನು ಔಷಧಿ ಗೊತ್ತಾ, ಎಷ್ಟು ಡೋಸೇಜ್ ಗೊತ್ತಾ, ಏನು ಗೊತ್ತಿಲ್ಲ. ಅವನು ಹೇಳ್ತಾನೆ ತಿಂತಾನೆ ವಾಸಿ ಆಗುತ್ತೋ ಇಲ್ವೋ. ಜಗನ್ನಾಥದಾಸರು ಹೇಳ್ತಾರೆ, ಕೆಂಡ ಕಾಣದೆ ಮುಟ್ಟಿದರೂ ಸರಿ, ಕಂಡು ಮುಟ್ಟಲು ದಹಿಸದಿಪ್ಪುದೇ. ಕೆಂಡ ನೋಡಿಸ್ಬಿಟ್ಟಿದ್ರೂ ಸುಡುತ್ತೆ, ನೋಡದೆ ಮುಟ್ಟಿದ್ರೂ ಸುಡುತ್ತೆ. ದೇವರ ಮಹಿಮೆ ಅರ್ಥ ಮಾಡಿಕೊಂಡ್ರೂ ಫಲ ಕೊಡುತ್ತೆ, ಮಾಡಿಕೊಂಡು ಹೋದ್ರೂ ಫಲ ಕೊಡುತ್ತೆ. ಆದ್ದರಿಂದ ನಮಗೆ ದೇವರ ಕಥೆ ಅರ್ಥವಾಗೋದಿಲ್ಲ ಅಂತ ಯೋಚನೆ ಮಾಡಬಾರದು. ಪಾಠ ಪ್ರವಚನ ತಿಳಿದ ಹೋದರೂ ಪರವಾಗಿಲ್ಲ, ಸುಮ್ಮನೆ ಕೂಡ ಅಭ್ಯಾಸ ಆದರೂ ಮಾಡಿ. ಕೊನೆ ಪಕ್ಷ ಶ್ರುತಂ ಹರತಿ ಪಾಪಾನಿ, ಒಳ್ಳೆ ಪುರಾಣದ ಮಾತದು. ಇದಕ್ಕೆ ಅವಳೇ ದೃಷ್ಟಾಂತ. ಖುಷಿಯಾಯ್ತು ಅವಳಿಗೆ, ಅಷ್ಟ ಮನೆ ಹೊರಟು ಹೋಗಿಬಿಟ್ಲ ಆ ಕಡೆ. ಇದು ಹೆಂಗಸರು ಕಲಿಯಬೇಕಾದ ಪಾಠ ಇದು. ಗಂಡಂದ್ರೆ ಅಕಸ್ಮಾತ್ ತಪ್ಪಾಣಕ್ಕೆ ಹೊರಟ್ರೆ, ಚಂದ್ರಲೇಖೆ ಎಂಥ ಒಳ್ಳೆ ಪುಣ್ಯವತಿಯವಳು, ತನ್ನ ಮನೆತನದ ಗೌರವ, ಧರ್ಮದ ದೃಷ್ಟಿ ಎಲ್ಲದನ್ನ ಅನುಸರಿಸಿಕೊಂಡು ಬಿಟ್ಟು ಆ ಆಪತ್ತಿನಿಂದ ಪಾರಾಗಿಬಿಟ್ಟು ಸುರಕ್ಷಿತ ಮನೆ ಸೇರಿಕೊಂಡ್ಳು. ಇವನಿಗಿನ್ನೂ ಪಾಪ ಸವದಿಲ್ಲ, ಪಾಪ ಪ್ರಾರಬ್ಧ. ಅವಳ ಹತ್ರ ಹೋಗ್ಲಿಕ್ಕೆ ಶುರು ಮಾಡಿದ ಕುಂತಲೆ ಹತ್ರ. ಅವಳು ನೋಡಿದ್ಲು ಗಾಬರಿ ಆದ, ಯಾರು ಆಚಾರ ಹತ್ರ ಬರ್ತಾರೆ ಗಾಬರಿ ಆಗ್ತಾ ಇರ್ತದ ಪಾಪ. ಸ್ವಾಮಿ ಏನಂತ ತಿಳ್ಕೊಂಡಿದ್ದೀರಿ ಅಂತ ಕೇಳಿದ್ಲು. ನೀನು ಬೇಕು ಅಂತ ಹೇಳಿದ, ಏನು ಮಾತಾಡ್ತೀರಿ ಅಂತ ಹೇಳ್ತಾಳೆ ಪಾಪ. ಎಷ್ಟು ತಿಳುವಳಿಕೆ ಇತ್ತು ಅಂತ ಅವಳಿಗೆ, ಏನು ಮಾತಾಡ್ತೀರಿ ನೀವೀಗ, ನಾನು ಯಾರು ಗೊತ್ತಾ ಅಂತ ಹೇಳ್ತಾಳೆ. ನಾನು ಯಾರು ಗೊತ್ತಾ, ನಾನು ಇಲ್ಲದ ದೋಷಗಳೇ ನಾನು ಇಲ್ಲ ಅಂತ ಹೇಳ್ತಾಳೆ. ತಿನ್ನಬಾರ್ದನ್ನು ತಿಂದಿದ್ದೇನೆ, ಮಾಡಬಾರ್ದನ್ನು ಮಾಡಿದ್ದೇನೆ. ಅಪೇಯ ಪಾನ, ಅಗಮ್ಯ ಆಗಮನ, ಅಭಕ್ಷ್ಯ ಭಕ್ಷಣ, ನಾನು ಮಾಂಸ ತಿಂದಿದ್ದೇನೆ ಗೊತ್ತಾ ಅಂತ ಹೇಳ್ತಾಳೆ. ಮದ್ಯ ಕುಡಿದಿದ್ದೇನೆ ನಾನು, ಕಂಡವರು ಸಹವಾಸ ಮಾಡಿದ್ದೇನೆ, ನನ್ನಂಥವ್ರು ನೋಡಬಾರ್ದು ನೀವು ಅಂತ ಹೇಳ್ತಾಳೆ ಪಾಪ. ನನ್ನಂಥವ್ರು ನೋಡು ಕೂಡ ನೋಡಬಾರದು, ಅಂಥದ್ದು ನೀವು ಮುಟ್ತೇನೆ ಅಂತ ಹೇಳ್ತೀರಲ್ಲ, ತಪ್ಪಿದು, ನಾ ಒಪ್ಪದಿಲ್ಲ ಅಂತ ಹೇಳಿದ್ದಂತೆ. ಇವನು ಕೇಳತಾನೆ ಇಲ್ಲ, ಸ್ವಾಮಿ ಭಾರಿ ನೀ ನೋಡು, ಅದೆಲ್ಲ ನನಗೆ ಬೇಕಿಲ್ಲ, ನನಗೆ ನೀನು ಬೇಕು, ಇಷ್ಟೇ ಇವರು ವಾದ. ಬುದ್ಧಿ ಕೆಟ್ಟರೆ ಹೇಗಾಗ್ತಾನೆ ಮನುಷ್ಯ. ಅವಳು ಹೇಳ್ತಾಳೆ, ನೋಡಿ ತುಂಬ ತಪ್ಪಿದು ಒಂದು, ನೀವು ಎಷ್ಟು ಪುಣ್ಯವಂತರು, ದೇವ್ರ ಪೂಜೆ ಮಾಡೋ ಕೈ ನಿಮ್ಮದು ಅಂತ ಹೇಳ್ತಾಳೆ ಪಾಪ. ದೇವ್ರ ಪೂಜೆ ಮಾಡೋ ಕೈ, ದೇವ್ರ ಪ್ರಸಾದ ತಿಂತಕ್ಕಂಥ ಹೊಟ್ಟೆ ನಿಮ್ಮದು, ದೇವರ ಮನೆಗೆ ಹೋಗ್ತಕ್ಕಂಥ ಕಾಲುಗಳು ನಿಮ್ಮದು. ನನ್ನದು, ನಾನು ವೇಶ್ಯಾವಾಟಿಕೆಯಲ್ಲಿರ್ತಕ್ಕಂಥವಳು, ನಾನು ಮದ್ಯವನ್ನು ಮುಟ್ಟಿದ ಕೈ ನಂದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗ್ತದೆ, ಅಮೃತ ಹಸ್ತ ಅಂತ ಹೇಳಿದ್ರೆ ಹಸ್ತ ಎಲ್ಲರದು ಒಂದೇನೆ, ಏನು ಮುಟ್ಟಿರ್ತಾರೆ ಅದ ಮೇಲೆ ಏನು ಡಿಪೆಂಡ್ ಆಗ್ತದೆ. ಸೀಮೆಣ್ಣೆ ಮುಟ್ಟಬಂದು ವಾಚೆ ಹೊಡಿತಾ ಇರ್ತದೆ, ಸೀಮೆಣ್ಣೆ ಕುಡಿದು ಬರೋ ಮುಟ್ಟಿ ಬಂದ್ರೆ ಸಾಕದಕ್ಕೆ. ಅದೇ ರೀತಿ ಶಾಸ್ತ್ರಗಂತ ಮುಟ್ಟಿಬಿಟ್ರೆ ಒಳ್ಳೆ ಪುಣ್ಯ ಬರ್ತದೆ ಅಂತ ಹೇಳ್ತಾರೆ. ಇದು ಅರ್ಥ ಮಾಡ್ಕೊಂಡ್ರೆ ಜನಗಳು ತಿಳ್ಕೊಬೇಕದನ್ನ. ನಾವು ಶಾಲಿಗ್ರಾಮ ನಿತ್ಯ ಪೂಜೆ ಮಾಡ್ತಿದ್ರೆ ದೇವತೆಗಳಂತಾರೆ, ಇವನ ಕೈ ನಾ ಮುಟ್ಟಬೇಕು ಅನ್ಕೋತಾರಂತೆ. ಇವನು ದೇವರು ಮುಟ್ಟಿದ ಕೈ, ಇವನ ಕೈ ನಾ ಮುಟ್ಟಬೇಕು. ಸಾಲಿಗ್ರಾಮ ಶಿಲಾ ಸ್ಪರ್ಶ್ಯಂ ಏ ಕುರುವಂತಿ ದಿನೇ ದಿನೇ ವಾಂಚಂತಿಕರ ಸಂಸ್ಪರ್ಶ್ಯಂ ತೇಷಾಂ ದೇವಾಹ ಸವಾಸವಾಹ. ಈ ಮಾತನ್ನು ಯೋಚನೆ ಮಾಡಿದರೆ ನಮ್ಮ ಜೀವನ ಪವಿತ್ರವಾಗಿ ಗೆಜೆಟ್ ಆಫೀಸ್ ಸೈನ್ ಮಾಡ್ತಾನೆ, ಟ್ರೂ ಕಾಪಿ ಆಗುತ್ತೆ. ಅದು ಒಂದು ಯಾವನೋ ಸೈನ್ ಮಾಡ್ತಾನೆ, ಕಾಪಿ ಹಾಳಾಗೋಗುತ್ತೆ. ಇನ್ನೊಬ್ಬನು ಯಾರೋ ಸೈನ್ ಮಾಡಿದ್ರೆ ಕಾಪಿ ವೇಸ್ಟ್, ಅದು ಇವನು ಮಾಡಿದ್ರೆ ಟ್ರೂ ಕಾಪಿ ಆಗುತ್ತೆ. ಎಷ್ಟು ವ್ಯತ್ಯಾಸ ಇದೆ ಅದರೊಳಗೆ. ಆದ್ದರಿಂದ ಇವತ್ತು ಯಾವುದೇ ಕಾರ್ಯಕ್ಕೆ ಅಮೃತ ಹಸ್ತ ಅಂತ ಕರಿಬೇಕಾದ್ರೆ ಅಮೃತ ಸದೃಶ್ಯವಾದಂಥ ಸಾಲಿಗ್ರಾಮಾದಿಗಳನ್ನು ಸ್ಪರ್ಶ ಮಾಡಿರಬೇಕು, ಅಮೃತ ಸದೃಶ್ಯವಾದ ಸುಧಾದಿ ಗ್ರಂಥಗಳನ್ನು ಮುಟ್ಟಿರಬೇಕು, ಆಗ ಸಿದ್ಧಿ ಬರ್ತದೆ. ಅಂಥ ನೀವು ನನ್ನನ್ನು ಮುಟ್ಟಕ್ಕೆ ಬರ್ತೀರಲ್ಲ ಸ್ವಾಮಿ, ದಯವಿಟ್ಟು ನೋಡಬೇಡಿ ಹೋಗಿ ಅಂತ ಹೇಳಿದರೆ ಕೇಳ್ತಾನೆ ಇಲ್ಲ. ಎಷ್ಟು ಪುಣ್ಯ ಮಾಡಿದ್ದೀರಿ ಅಂತಾನಂತೆ, ನನ್ನ ಪುಣ್ಯದ ಫಲದಲ್ಲಿ ಸಿಕ್ಕಿದ್ದು ಅಂತಾನಂತೆ. ಏನು ಮಾಡಬೇಕು ಇದಕ್ಕೆ, ಎಷ್ಟು ಪುಣ್ಯ ಮಾಡಿದ್ದೀರಿ ಅಂತ ಇವ್ರು ಹೇಳಿದರೆ, ನಾನು ನೀ ಸಿಕ್ಕಿದ್ದೇ ಸಾಕ್ಷಿ, ನೀ ಸಿಕ್ಕಿದ್ದೆ ಪುಣ್ಯ ಅಂದ್ಬಿಟ್ಟನಂತೆ. ಅಂದರೆ ಬುದ್ಧಿ ಯಾವ ಮಟ್ಟದಲ್ಲಿ ಓಡ್ತಾ ಇದೆ ಅವಳಿಗೆ ಗೊತ್ತಾಯಿತು, ಈ ಮನುಷ್ಯನ ಬುದ್ಧಿ ಏನು ಸರಿ ಇಲ್ಲ, ಏನು ಅನ್ಯಾಯ ಅಂತ ಓಡ್ಲಿಕ್ಕೆ ಶುರು ಮಾಡ್ತಾಳಂತೆ ಪಾಪ. ಆ ಕಾಲ ಹೇಗಿತ್ತು ಯೋಚನೆ ಮಾಡಬೇಕು. ಇವತ್ತಿಗೂ ಅಷ್ಟೇನೆ, ಇವತ್ತು ನಿಜವಾಗ್ಲೂ ತಪ್ಪು ಮಾಡ್ತಿರೋದು ಮೇಲೆ ಅಂತೇಳಿ ಜನನೆ ಹೊರತು ಕೆಳದರ ತಪ್ಪು ಮಾಡ್ತಾ ಇಲ್ಲ. ತುಂಬ ಗೌರವ ಕೊಡ್ತಾರೆ ಅವರು. ಉಳಿಸ್ಕೊಳ್ಳೋ ಯೋಗ್ಯತೆ ಬೇಕಷ್ಟೇ ಇವರಿಗೆ. ಉಳಿಸ್ಕೊಳ್ಳೋ ಯೋಗ್ಯತೆ ಇದ್ದರೆ ತುಂಬ ಮೇಲೆ ಬರ್ತಾರೆ, ಇಲ್ಲದ ಹೋದ್ರೆ ಅವರು ಸೀತು ಅಂತ ಹೇಳ್ತಾರೆ ಅಷ್ಟೇ. ಆಮೇಲೆ ಅದು ಹೇಳಿದ್ರಂತೆ, ಇನ್ನು ಅರ್ಥ ಆಗ ಓಡಕ್ಕೆ ಶುರು ಮಾಡಿಲ್ಲಂತೆ ಪಾಪ, ಬಿಡಲಿಲ್ಲ ಇವನು, ಅಟ್ಸ್ಕೊಂಡು ಹೋದನಂತೆ, ಬಲಾತ್ಕಾರವೇ ರಮಣ ಮಾಡಿಬಿಡ್ತಾನೆ, ಬಿಡೋದಿಲ್ಲ. ಆಗ ಅವಳಿಗೆ ಭಾರಿ ದುಃಖ ಆಗುತ್ತೆ, ಏನು ಸ್ವಾಮಿ ಹೀಗೆ ಮಾಡಿದ್ದೀರಿ, ಆಯಿತು ಮತ್ತೆ ವಾಪಸ್ ಹೋಗಬೇಡಿ ಅಂತ ಹೇಳ್ತಾರೆ. ಕುಡಿ ಮುಟ್ಟಿ ಅಲ್ಲಿ ಹಾಳು ಮಾಡಿಬಿಡ್ತೀರಿ ನೀವೀಗ, ಎಲೆಯಲ್ಲಿ ಎಂಜಲ್ ಬಿತ್ತು ಅಂತ ವಾಪಸ್ ಹಾಕಿದರೆ ಇಡೀ ಲಡ್ಡು ಹಾಳಾಗಿ ಹೋಗ್ತದೆ ಅಷ್ಟೇ. ಎಲೆಯಲ್ಲಿ ಏನೋ ಬಿದ್ದಿರ್ತದೆ ಪಾಪ, ಎಂಜಲ್ ಆಗಿರ್ತದೆ, ವಾಪಸ್ ಅದಕ್ಕೆ ಹಾಕಿಬಿಟ್ರೆ ಅದಿಷ್ಟು ಎಂಜಲ್ ಆಗಿ ಹೋಗ್ತದೆ. ಆಮೇಲೆ ನೀವು ವಾಪಸ್ ಮನೆಗೆ ಹೋದರೆ ಮನೆಯೆಲ್ಲ ಮೈಲಿಗೆ ಮಾಡಿಬಿಡ್ತೀರ, ಆಮೇಲೆ ಅದಕ್ಕೆ ಹೋಗಿ ಇಲ್ಲೇ ಇರಿ ಅಂತ ಹೇಳ್ತಾಳೆ. ಇದು ನಿಯಮ ಇದು ಒಂದು. ಈ ಕೆಸರಲ್ಲಿ ಕೆಳಗೆ ಬಿದ್ದ ಪದಾರ್ಥನ ತ್ಯಾಗ ಮಾಡಿಬಿಡ್ಬೇಕು ತಾನೇ, ನಿಮ್ಮನ್ನು ತ್ಯಾಗ ಮಾಡಬೇಕು, ಮನೆಗೆ ಸೇರಬಾರ್ದು ಮತ್ತೆ. ನೀವೀಗ ಕೆಲವು ಇರ್ತಾರೆ, ಕೆಲವು ಪಾಪಗಳಿಗೆ ಮರಣಾಂತ ಪ್ರಾಯಶ್ಚಿತ್ತಾರೆ ಹೊರತು ಬೇರೆ ಪ್ರಾಯಶ್ಚಿತ್ತ ಇಲ್ಲ. ಅದಕ್ಕೆ ಕೆಲವು ಪಾಪಗಳಿಗೆ ಸಣ್ಣ ಪುಟ್ಟ ಪ್ರಾಯಶ್ಚಿತ್ತಕ್ಕೆ ಹೋಗ್ತದೆ. ಇದು ನಿಮಗೆ ಗೊತ್ತಿಲ್ಲ, ವಾಪಸ್ ಹೋಗಬೇಡಿ ಅಂತ ಹೇಳಿದ್ರಂತೆ. ನನ್ನ ಜೊತೆಗೆ ಇದ್ದಿದ್ರಿಂದ ಇನ್ನು ಮೇಲೆ ನನ್ನ ಜೊತೆಗೆ ಇರಬೇಕು, ನೀವು ಜನವಾರ ಕಿತ್ತೆ ಹಾಕಬೇಕು. ಇವತ್ತು ಎಷ್ಟು ಕಿತ್ತೆ ಹಾಕಿ ಆಗಿದೆ ಪಾಪ, ಏನು ಯೋಚನೆ ಇಲ್ಲ, ಕಿತ್ತೆ ಹಾಕಿ ಬಿಡಬೇಕು. ಗೋಮಾಂಸ ಭಕ್ಷಣೆ ಮಾಡಬೇಕು ಅಂತ ಹೇಳ್ತಾಳೆ, ಲೆಕ್ಕ ಹಾಕಿ ಗೋಮಾಂಸ ಭಕ್ಷಣೆ ಮಾಡಬೇಕು, ಮದ್ಯಪಾನವನ್ನು ಮಾಡಬೇಕು, ಎಲ್ಲದಕ್ಕೂ ಹೊಂದು ಬಿಟ್ಟಂತೆ. ಎಂಥ ಪಾಪಿಷ್ಟ ಇವತ್ತು, ಅದೇನು ಹೊಸಕತ್ತೆ ಅಲ್ಲ, ಇವತ್ತು ಎಷ್ಟು ನಡೀತಾ ಇದೆ ಗೊತ್ತಂತದ್ದೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೆ ತಲೆ ಹಾಕಿ ಎಲ್ಲ ಎದ್ದು ಬಿಟ್ಟನಂತೆ. ಒಂದು ದಿವಸ ಅಲ್ಲ, ಎರಡು ದಿವಸ ಅಲ್ಲ, ಒಂದು ತಿಂಗಳಲ್ಲ, ಎರಡು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಎರಡು ವರ್ಷ ಅಲ್ಲ, 12 ವರ್ಷಗಳ ಕಾಲ ಅವಳ ಜೊತೆಗೆ ವಾಸ ಮಾಡ್ತಾ ಇದ್ದಾನೆ. ಇಲ್ಲಿಯ ವ್ಯಕ್ತಿ ಹೇಗಾಗ್ತಾ ಇದ್ದಾನೆ ಈ ಕಥೆ ನೋಡಿದರೆ ನಮಗೆ ತಕ್ಷಣ ಜ್ಞಾಪಕ ಆಗ್ತದೆ, ಭಾಗವತ ಪುರಾಣದ ಅಜಾಮಿಳನ ಕಥೆ ಇದ್ದಾಗಿದೆ ಅಂತೇಳಿ. ಈ ಮಾತು ಅಲ್ಲೇ ಹೇಳ್ಬಿಟ್ಟಿದ್ದಾರೆ, ಅಜಾಬೆಳೆದಂತೆ ಮಾಡಿಬಿಟ್ಟ ಅಂತ ಹೇಳಿದ್ದಾರೆ. ಅಜಾಬೆಳೆದಂತೆ ನಡ್ಕೊಂಡು ಬಿಟ್ಟ, ಅವನು ಹಾಗೆ ಮಾಡಿತ್ತು. ಇಬ್ಬರಿಗೂ ಕೊನೆ ಬುದ್ಧಿ ಬರ್ತದೆ, ಭಾರಿ ವಿಶೇಷ. ನಾವು ತಪ್ಪು ತಿಳ್ಕೊ, ನಮಗೂ ಬುದ್ಧಿ ಬರ್ತದೆ ಕೊನೆಗೆ ತಿಳ್ಕೊಳಕ್ ಹೋಗ್ಬಾರ್ದು ಅಷ್ಟೇ. ಅವ್ರಿಗೆ ಬುದ್ಧಿ ಇತ್ತು ಬಂತಷ್ಟೇ, ಇಲ್ದವ್ರಿಗೆ ಏನು ಬುದ್ಧಿ ಬರ್ತದೆ ಈ ಮಧ್ಯೆ? ಅಪರೋಷ್ಣ ಜ್ಞಾನಿಗಳು ಪಾಪ ಅವರ ಪ್ರಾರಬ್ಧವಶಾತ್ ಅನುಭವಿಸ್ತಾ ಇರೋದು ಅಷ್ಟೇ ಹೊರತು ಬೇರೆ ಅಲ್ಲ. ಆಯ್ತು, 12 ವರ್ಷ ಆಯ್ತಂತೆ, ದೇವರ ಸಂಕಲ್ಪ ಹೇಗಿದೆ ನೋಡಿದ್ರ? ಅವಳಿಗೋಸ್ಕರ ಎಲ್ಲ ಬಿಟ್ಟು ಬಂದಿದ್ರೆ ಅವಳು ಸತ್ಯ ಹೋಗ್ಬೇಕಾ? ಆಯುಷ್ಯ ಮುಗಿತು, ಸತ್ಯ ಹೋಗಿಬಿಟ್ಟು. ಅವಳು ಆಮೇಲೆ ನೋಡ್ತಾನೆ, ಹುಚ್ಚಾದಾಗಿಬಿಡ್ತಾನೆ. ಅವಳು ನೋಡಿ ಮೊದಲು ಹುಚ್ಚಾದ, ಕಳ್ಕೊಂಡು ಇನ್ನೊಂದು ರೀತಿ ಹುಚ್ಚಾದ. ಪಾಪ, ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ಹುಚ್ಚನಂತ ಅಲಿತಾ ಇದ್ದಾನೆ. ಏನು ಮಾಡ್ತೇನೆ, ಎಚ್ಚರಲ್ಲ ಮೈ ಮೇಲೆ ದೇವರು ಯೋಗ ಯಾವ ಯೋಗ ಕೊಡ್ತಾನೆ ನೋಡಬೇಕು. ವಿಚಿತ್ರ ಅವಕಾಶ ಸಿಕ್ಕಿದೆ. ಅವರು ಯಾರೋ ಒಂದು ಗುಂಪನ್ನು ನೋಡಿದ, ಎಲ್ಲ ಕ್ಷತ್ರಿಯರ ಗುಂಪದು, ಎಲ್ಲ ಹಿಂಡು ಹಿಂಡಾಗಿ ಹೋಗ್ತಾ ಇದ್ರು. ನೋಡಿದ, ಇವನು ಗೊತ್ತಿಲ್ಲ, ಗುರಿ ಇಲ್ಲ, ತಾನು ಜಾಯಿನ್ ಆದ ಅದರೊಳಗೆ, ತಾನು ಸೇರ್ಕೊಂಡು ಹೋಗ್ತಾ ಇದ್ದಾನೆ. ಅವ್ರು ಎಲ್ಲಿಗೆ ಹೋದ್ರು ಗೊತ್ತೇನು? ಸೀದಾ ತಿರುಪತಿಗೆ ಹೋದ್ರು. ಏನು ಭಾಗ್ಯವಂತರವರು, ಎಲ್ಲೋ ಹೋಗಿಲ್ಲ ಪುಣ್ಯಕ್ಕೆ. ನಿಷಿದ್ಧ ಸ್ಥಳಕ್ಕೆ ಏನು ಮಾಡೋದು, ಕ್ಲಬ್ಗೆ ಹೋಗೋದನ್ನು ಸೇರ್ಕೊಂಡು ಏನು ಮಾಡಬೇಕಾಗಿತ್ತು ಈ ಮಧ್ಯೆ? ಅದಕ್ಕೆ ಹೇಳ್ತಾರೆ, ಅಂತ ಜನರಿಗೆ ಹೋಗಿದ್ದಕ್ಕೆ ಏನು ಭಾಗ್ಯ ಬಂತ ನೋಡಿದ್ರ? ಪಾತ್ರರ ಸಂಗಡ ಯಾತ್ರೆಯ ಚರಿಸಿ ವಿಧಾತೃಪಿತರ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರ ಆನಂದದಿ ಗಾತ್ರವ ಮರೆದು ಪರತ್ರವ ಪಡೆಯುವುದೇ ಫಲವಿದು ಬಾಳದುದಕ್ಕೆ. ಶ್ರೀ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದುದಕ್ಕೆ. ಅದು ತಿಳುವಳಿಕೆ ಇಲ್ಲದೆ ಹೋದರೂ ಕೂಡ ಯೋಗ್ಯ ಜನರಿಗೆ ಕುತ್ಕೊಂಡ್ರೆ ಎಷ್ಟು ಮಹತ್ ಸೇವಾಂ ದ್ವಾರಮಾಹುರು ವಿಮುಕ್ತೇಹೆ. ತಿರುಪತಿಗೆ ಹೋಗ್ತಕ್ಕಂಥ ಜನಗಳ ಜೊತೆ ಸೇರಿದ್ರ ಪುಣ್ಯ. ತಿರುಪತಿಗೆ ಹೋದನಂತೆ, ಅವ್ರು ಏನೋ ಕೊಡ್ದ, ಅದನ್ನೇ ತಿಂತಿದ್ದ, ಏನೋ ತಿಂತಿದ್ದ, ಏನೋ ತಿಂದಾಗಿದೆ ಈ ಮಧ್ಯೆ, ಇದನ್ನು ಕೊಟ್ಟ ಇದನ್ನು ತಿಂದ. ಸೀದಾ ತಿರುಪತಿಗೆ ಹೋದ್ರು. ಮೊದಲು ಕಪಿಲ ತೀರ್ಥಕ್ಕೆ ಹೋಗ್ತಾರೆ, ಇವತ್ತು ತಿರುಪತಿ ಯಾತ್ರೆ ಮಾಡೋ ಪದ್ಧತಿನೇ ಬದಲಾಗಿಬಿಟ್ಟಿತ್ತು. ಸೀದಾ ಮೇಲೆ ಹತ್ತಿ ಬಿಡ್ತಾರೆ, ತಪ್ಪೋದು. ಮೊದಲು ಕಪಿಲ ತೀರ್ಥದಲ್ಲಿ ಹೋಗಬೇಕು, ಅಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು. ಅಷ್ಟೇ ಅಲ್ಲ, ತಿರುಪತಿ ಸ್ವಯಂವೆತ್ತ ಕ್ಷೇತ್ರ, ಸ್ವಯಂವೆತ್ತಲ್ಲಿ ಮಾಡ್ತಕ್ಕಂಥ ಪಿತೃ ಕಾರ್ಯಕ್ಕೆ ಭಾರಿ ಮಹತ್ವ ಉಂಟು. ಅದಕ್ಕೆ ಸ್ವಯಂವೆತ್ತ ಸ್ಥಳಗಳನ್ನು ಶ್ರಾದ್ದಕ್ಕಾದ ಸ್ಮರಣೆ ಮಾಡ್ತಾರೆ, ಅಲ್ಲಿ ಬಹಳ ಸಿದ್ಧಿ ಬರುತ್ತೆ ಅಂತ ಹೇಳುತ್ತಾರೆ. ಅದು ತಿರುಪತಿ ಅಂತ ಸ್ವಯಂವೆತ್ತ ಸ್ಥಳ. ಕಪಿಲ ತೀರ್ಥದಲ್ಲಿ ಶ್ರಾದ್ದಾಧಿಕಾರಿಗಳಿಗೆ ಬಹಳ ಶ್ರೇಷ್ಠವಾದ ಸ್ಥಳ. ಅದು ಅವರೆಲ್ಲ ಕೆಲಸ ಮಾಡಿದರಂತೆ. ಇವತ್ತೇನು ಅಲ್ಲಿ ಹೋದರೆ ಗಲೀಜು ಮಾಯ ಅದು ಬೇರೆ ಮಾಡಿಬಿಟ್ಟಿರ್ತಾರೆ. ಆ ಶಾಸ್ತ್ರದ ಎಲ್ಲ ಪದ್ಧತಿಯನ್ನು ಬದಲಾಯಿಸೋದು ಕಲಿಯುಗದ ವೈಶಿಷ್ಟ್ಯ. ಅಲ್ಲಿ ಹೋಗ್ತಾರೆ, ಅವರೆಲ್ಲ ಸ್ನಾನ ಮಾಡ್ತಾರೆ, ಇವನು ಸ್ನಾನ ಮಾಡ್ತಾರೆ, ಮಾಡದೇ ಮಾಡ್ತಾರೆ ಅಷ್ಟೇ, ಇನ್ನೇನು ಇಲ್ಲ. ಅವರೆಲ್ಲ ಏನು ಮಾಡ್ತಾರೆ, ಪಿಂಡ ಪ್ರದಾನ ಮಾಡ್ತಾರೆ ಪಿತೃಗಳು ಉದ್ದೇಶಿ, ಇವರು ಹಾಗೆ ಮಾಡ್ತಾರೆ. ಎಲ್ಲ ಮುಗೀತು, ಅವ್ರು ಬೆಟ್ಟ ಹತ್ತಾರೆ, ತಾನೂ ಹತ್ತುತ್ತಾನೆ, ಎಲ್ಲ ಮೆಕ್ಯಾನಿಕಲಿ ಮಾಡ್ತಾ ಇದ್ದಾರೆ. ಅವರೆಲ್ಲ ಹತ್ತಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ, ಇವನು ಹತ್ತುತ್ತಾ ಇದ್ದಾನೆ. ಏನು ಆಶ್ಚರ್ಯ ಗೊತ್ತೇನು? ಭೂದರ ಸ್ಪರ್ಶ ಮಾತ್ರೇಣ ತದಹ ಪರ್ಯಕಂಪತ. ಆ ಪರ್ವತ ಮುಟ್ತಿರ್ಲಿಕ್ಕೇನೆ ಅವನ ದೇಹದೊಳಗೆ ರೋಗ ಪಾಪಗಳಿದ್ವಲ್ಲ ಗಡಗಡ ನಡುಕ್ತಾ ಇದೆ ಅಂತ. ಪೊಲೀಸ್ ಸ್ಟೇಷನ್ ಕಡೆ ಓಡ್ತಿರ್ಲಿಕ್ಕೇನೆ ಕಳ್ಳ ನಗಲು ಶುರು ಮಾಡಿರ್ತಾನಾಗ್ಲೇ. ಇವ ನೋಡಿದ್ರೆ ತಕ್ಷಣ ಅರ್ಥ ಆಗ್ತದೆ, ಆ ಭಯಕ್ಕೆ ಪಾಪಗಳು ಗಡಗಡ ನಡುಕ್ತಾ ಇವೆ ಅಂತ. ಇನ್ನು ಹತ್ತಕ್ಕೆ ಹೋಗ್ತಾ ಇದ್ದಾನೆ, ಹಾಗೇನೆ ಮುಟ್ಟಿದ ತಕ್ಷಣ ನಡಗಿದವು. ಹತ್ತಿ ಹೋಗ್ತಿರ್ಲಿಕ್ಕೆ ವಾಂತಿ ಆಗ್ಲಿಕ್ಕೆ ಶುರುವಾಯ್ತು. ವಾಂತಿ ಆಗ್ತಿದ್ದು ಬರೀ ಏನೋ ಅಲ್ಲ, ಅವನ ಪಾಪಗಳೆಲ್ಲ ವಾಂತಿಯಾಗಿ ಹೊರಗೆ ಬರ್ತಾ ಇದ್ವಂತೆ. ಇದು ಭಾರಿ ವಿಶೇಷ ಇದು. ಎಷ್ಟೋ ಜನ ಏಕಾಶಿಪಾಸ ಮಾಡಿ ಅಂತಷ್ಟು ಮಾಡಕ್ಕೆ ಶುರು ಮಾಡಿಬಿಡ್ತಾರೆ, ಮರುದಿವಸ ಬರ್ತಾರೆ ವಾಂತಿ ಆಗತ್ತೆ ಅಂತ ಬರ್ತಾರೆ. ಅದು ಏನು ಮಾಡ್ತೇನೆ ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಹಾಗೆ ಮಾಡಬೇಡಿ, ವಾಂತಿ ಆಗೋದು ಏನು ಗೊತ್ತೇನೋ, ಪಾಪಗಳು ವಾಂತಿ ಆಗ್ತೇವೆ ಅಂತ ಅರ್ಥ. ಒಳ್ಳೆ ಸೈನ್ ಅದು. ಒಂದು ಅನೇಕರು ಅಬ್ಸರ್ವ್ ಮಾಡಿಬೇಕಾದ್ರೆ ಏಕಾಶಿ ಉಪವಾಸ ಮಾಡಿ ವಾಂತಿ ಆಗುತ್ತಲ್ಲ, ರಿಲೀಫ್ ಸಿಗುತ್ತೆ. ಆಮೇಲೆ ಬೇರೆ ಕಾರಣ ಬಂದು ವಾಂತಿ ಆದರೆ ಸಂಕಟ ಹತ್ತಿ ಬಿಡುತ್ತೆ. ಕೆಟ್ಟ ವಾಂತಿ ಬೇರೆ, ಒಳ್ಳೆ ವಾಂತಿ ಬೇರೆ. ಈ ಒಳ್ಳೆ ವಾಂತಿಯಿಂದ ಮನಸ್ಸಿಗೆ ರಿಲೀಫ್ ಸಿಗ್ತದೆ, ಪಾಪಗಳೆಲ್ಲ ಹೋಗ್ತಾ ಇವೆಯಲ್ಲ, ಒಳ್ಳೆ ರಿಲೀಫ್ ಸಿಗ್ತದೆ. ಅಲ್ಲಿ ರಿಲೀಫ್ ಸಿಗೋದಿಲ್ಲ, ಪಾಪಕಾರರೇ ಮಾಡ್ತಾ ಇರ್ತಾನಲ್ಲ, ರಿಲೀಫ್ ಸಿಗೋದಿಲ್ಲ. ಅದಕ್ಕೆ ಒಳ್ಳೆ ಶಾಂತವಾಗಿ ವಾಂತಿ ಆಗ್ಲಿಕ್ಕೆ ಶುರುವಾಯ್ತಂತೆ. ಏಕಾದಶಿ ವಾಂತಿ, ವಾಂತಿ ಆದರೆ ಏನು ದುಃಖ ಪಡಬೇಡಿ, ವಾಂತಿ ಆದ್ರೆ ಪರವಾಗಿಲ್ಲ. ನಮ್ಮ ಜನ ಯೋಚನೆ ಅಪಾರ್ಥ ಮಾಡ್ಕೋಬಾರ್ದು, ಮತ್ತೆ ಕಷ್ಟಪಟ್ಟು ವಾಂತಿ ಮಾಡ್ಕೊಳಕ್ ಹೋಗ್ಬಾರ್ದು. ಮತ್ತೆ ಏ ವಾಂತಿ ಆದ್ರೆ ಭಾರಿ ಒಳ್ಳೇದು ಅಂತ ಹೇಳಿಬಿಟ್ಟು ಕೆಲವು ಹೇಳ್ತಾರೆ, ನಾಕ್ಟಿಸ್ ಮಾಡ್ತಾರೆ ವಾಂತಿ ಆಗೋದಿಲ್ಲ, ಆಮೇಲೆ ವಾಂತಿ ನಿಂತೋಯ್ತು ಅಂತಾರೆ. ಯಾತಕ್ಕೆ ಗೊತ್ತೇನೋ, ಪಾಪಗಳು ಕಡಿಮೆ ಆಗಿವೆ ಅಂತ ಅರ್ಥ. ವಾಂತಿ ಮಾಡೋಷ್ಟು ಪಾಪಗಳಿಲ್ಲ, ಆಗಲೇ ಹೋಗಿವೆ ಅಂತ ತಾತ್ಪರ್ಯ. ಆದರೆ ಪಾಪಗಳು ಮತ್ತೆ ಮಾಡ್ತಿದ್ರೆ ವಾಂತಿ ಥ್ರೋ ಔಟ್ ಆಗ್ತಾರೆ ಇರ್ತದೆ, ಅವ್ರಿಗೆ ಪ್ರಯೋಜನ ಇಲ್ಲ. ಒಂದು ಸ್ಟೇಜಲ್ಲಿ ನಿಲ್ಬೇಕು. ವೆಂಕಟ ಪರ್ವತವನ್ನು ಹತ್ತಿದ್ರೆ ಪರಿಣಾಮ ಹೇಳ್ತಾರೆ. ಇವತ್ತು ವಾಂತಿ ಆಗ್ತದೆ ಕೆಲವರಿಗೆ, ಬಸ್ ಮೇಲೆ ಹೋಗ್ತಾರಲ್ಲ, ಯಾಕೆ ವಾಂತಿ ತಿಕ್ಕಾಬಿಟ್ಟು ತಿಂದು ಹತ್ತಿರ್ತಾರೆ, ವಾಂತಿ ಆಗ್ತಿರ್ತದೆ ಅಷ್ಟೇ. ಈ ವಾಂತಿ ಪಾಪದ ವಾಂತಿ ಅಲ್ಲ ಇದು. ಪರ್ವತದಲ್ಲಿ ವಾಂತಿ ಮಾಡಿ ಪಾಪ ಬೇರೆ ಕಟ್ಕೋತಾರೆ ಅಷ್ಟೇ, ಅದು ಬೇರೆ. ಜೊತೆಗೆ ಆ ಪರ್ವತನ ತುಳಿಯೋದೇ ಮಹಾಪಾಪ ಅಂತ ಕರೆ, ನಿರ್ವಾಯ ಎಲ್ಲ ಹತ್ತಬೇಕಷ್ಟೇ. ನಾವು ತಿರುಪತಿ ಬೆಟ್ಟ ಹತ್ತೋದು ಅಂದರೆ ಅದು ಬರೀ ಬೆಟ್ಟ ಅಲ್ಲ, ಸಾಲಿಗ್ರಾಮ ಪರ್ವತ ಅಂತ ಕರೀತಾರೆ. ಸಾಲಿಗ್ರಾಮ ತುಳಿಲಿಕ್ಕಾಗ್ತದ? ಯೋಚನೆ ಮಾಡಿ, ಬೆಟ್ಟ ತುಳಿಲಿಕ್ಕೆ ಸಾಧ್ಯ ಇಲ್ಲ. ಅದು ವಾದಿರಾಜ ಸ್ವಾಮಿಗಳು ವ್ಯಾಸ ತತ್ವಜ್ಞ ತೀರ್ಥರು ಎಲ್ಲ ಅದು ಮೊಳಕಾಲಿ ಹತ್ತಾ ಇದ್ರೆ, ಕಾಲು ಊರಬಾರದು ಅಂತ ಮೊಳಕಾಲಿ ಹತ್ತಿದ್ರೆ, ಕಾಲು ಊರಬಾರದು ಅಂತೇಳಿ. ಇನ್ನು ವ್ಯಾಸತತ್ವದ ಬಗ್ಗೆ ಹೇಳ್ತಾರೆ, ನಮ್ಗೆ ಆಶ್ಚರ್ಯ ಆಗಿಬಿಡ್ತದೆ. ಅವ್ರ ದಿವಸ ಬೆಳಗ್ಗೆದ್ದು ಸ್ನಾನಾದಿಗಳನ್ನು ಪೂರೈಸಿಬಿಟ್ಟು ಆಮೇಲೆ ಬೆಟ್ಟ ಹತ್ತಿದ್ರಂತೆ. ಬೆಟ್ಟ ಹತ್ತಿ ಅಲ್ಲಿ ಪೂಜೆ ಅನ್ನಿಕ ಪಾರಾಯಣ ಎಲ್ಲ ಮಾಡ್ತಿದ್ರಂತೆ. ಮತ್ತೆ ಕಾಲು ತೊಳ್ಕೊಂಡು ವಾಪಸ್ ಕೆಳಗಿಳಿದು ಬಿಡ್ತಿದ್ರಂತೆ. ಬೆಟ್ಟದಲ್ಲಿ ಕೊಳೆ ಮಾಡಬಾರ್ದು, ಏನು ಎಷ್ಟು ದೀಕ್ಷೆ ಇತ್ತು ಅವ್ರಿಗೆ ಲೆಕ್ಕ ಹಾಕಬೇಕು. ದಿವಸ ಅವಾಗೇನು ಮೋಟರ್ ಎಲ್ಲ ವಾಹನ ಏನೂ ಇಲ್ಲದ ಕಾಲ ಅದು, ಹತ್ತಿಳಿಬೇಕು ದಿವಸ ಒಮ್ಮೆ ಹತ್ತಿಳಿಬೇಕು. ಯಾಕೆ ಅಲ್ಲಿ ಅಶುದ್ಧಿ ಮಾಡಬಾರದಂತ ದೀಕ್ಷೆ ಅವರು. ಇವತ್ತು ಮಾಡಬಾರದ ಕೆಲಸ ಮಾಡಲಿಕ್ಕೆ ಮನುಷ್ಯ ಹೋಗ್ತಾನೆ ಅಲ್ಲಿಗೆ. ಅರ್ಥ ಮಾಡಿಕೊಂಡ್ರೆ ಒಳ್ಳೆ ಪರ್ವತ ಅದು. ಸರಿ, ಅನುಸಂಧಾನ ಇದ್ದವರಿಗೆ